ಹೇಳ್ತಾರೋ ಅಂದರೆ, ಅಲ್ಪ ಪ್ರಾಣಿಗಳಲ್ಲಿ ನೆಲೆಸಿರ್ತಕ್ಕಂತಹ ಸೂಕ್ಷ್ಮ ರೂಪಗಳಿಗೆ ಕ್ಷುದ್ರ ಸೂಕ್ತಗಳು ಅಂತ ಹೆಸರು, ಮತ್ತು ಮಹಾಪ್ರಾಣಿಗಳಲ್ಲಿ ನೆಲೆಸಿರ್ತಕ್ಕಂತಹ ದೊಡ್ಡ ರೂಪಗಳಿಗೆ ಮಹಾಸೂಕ್ತಗಳು ಅಂತ ಹೆಸರು. ಸೂಕ್ಷ್ಮ ರೂಪತ್ವಾದೇವ ಕ್ಷುದ್ರ ರಾಮ ಭಗವತಃ ಮತ್ತು ಸಾಮರ್ಥ್ಯ ಅಲ್ಪತ್ವ, ಸಾಮರ್ಥ್ಯ ಕಡಿಮೆ ಆಗಿದೆ ಎಂಬ ಅರ್ಥದಲ್ಲಿ ಕ್ಷುದ್ರ ಅಂತ ಕರೆದಿಲ್ಲ, ಸೂಕ್ಷ್ಮ ರೂಪ ಅನ್ನೋ ಅರ್ಥದಲ್ಲಿ ಮಾತ್ರ ಕರೆದಿದ್ದಾರೆ. ನಿಹಿ ಸಾಮರ್ಥ್ಯಾದಿ ಗುಣೇಶು ಕಶ್ಚಿತ್ ವಿಶೇಷೋ ಭಗವದ್ರೂಪೇಶು, ಪರಮಾತ್ಮನ ಸಾಮರ್ಥ್ಯ ಮೊದಲಾದ ಗುಣಗಳಲ್ಲಿ ಕಶ್ಚಿತ್ ವಿಶೇಷೋಪಿನ, ಯಾವುದೇ ವಿಧವಾದ ವ್ಯತ್ಯಾಸವೂ ಕೂಡ ಇವರಲ್ಲಿ ಇಲ್ಲವೇ ಇಲ್ಲ. ಏಭ್ಯ ಪ್ರಾಣಿಭ್ಯೋ ಗತವಾನ್ ಇತಿ ಋಕ್, ಋಕ್ ಅಂದ್ರೇನು, ಏಭ್ಯ ಪ್ರಾಣಿಭ್ಯ ಗತವಾನ್ ಇತಿ ಋಕ್. ಪರಮಾತ್ಮ ಪೂಜ್ಯನಾಗಿದ್ದಾನೆ ಅದಕ್ಕೆ ರುಕ್ ಅಂತ ಒಂದೇ ಅರ್ಥ. ಇನ್ನೊಂದು ಅರ್ಥ ಗಚ್ಚತಿ, ಪರಮಾತ್ಮ ಬಿಟ್ಟು ಹೋಗ್ತಾನೆ ಜೀವನನ್ನ, ಅದಕ್ಕೆ ರುಕ್ ಅಂತ ಹೆಸರು. ರು ಗತವು ಅಂತ ಧಾತು, ಆದ್ದರಿಂದ ರುಕ್ ಅಂತ ಹೇಳಿದರೆ ಗತವಾನ್ ಅಂತ ಅರ್ಥ. ಯಾವಾಗ ಬಿಟ್ಟು ಹೋಗ್ತಾನೆ, ಗಚ್ಚತಿ ಮರಣಕಾಲೇ, ಮರಣಕಾಲದಲ್ಲಿ ಪರಮಾತ್ಮ ಬಿಟ್ಟು ಹೋಗೋದ್ರಿಂದ ರುಕ್ ಅಂತ ದೇವರಿಗೆ ಹೆಸರು. ಬ್ರಹ್ಮಣ ಸಂಪರಿತ್ಯಕ್ತೋ ಮೃತ ಇತ್ಯುಚ್ಯತೆ ಬುಧೈಹಿ ಇತಿ ಭಾರತೇ. ದೇವರು ಬಿಟ್ಟು ಹೋದಾಗಲೇನೆ ಜೀವನನ್ನ ಸತ್ತ ಅಂತ ಕರೀತಾರೆ ಅನ್ನೋದಕ್ಕೆ ಬ್ರಹ್ಮಣ ಸಂಪರಿತ್ಯಕ್ತ ಮೃತ ಇತ್ಯುಚ್ಯತೆ ಬುಧೈಹಿ. ಯಾವಾಗ ದೇವರಿಂದ ಬಿಡಲ್ಪಡ್ತಾನೋ ಆಗ ಜೀವ ಏನಂತ ಕರೆಸಿಕೊಡ್ತಾನೆ, ಮೃತ ಅಂತ ಅವನ ಹೆಸರು. ಇತಿ ಭಾರತೆ ಏನ ಯಾವುದು, ಹಾ ಅದು ಪ್ರಾಣದೇವರು ಹೇಳಿದ್ದು, ಇದು ದೇವರಿಗೆ ಹೇಳ್ತಿರೋದು ಅಲ್ಲ ಅಲ್ಲ ಅಲ್ಲ. ಪ್ರಾಣದೇವರದ ಒಟ್ಟಿಗೆ ಹೋಗ್ತಾರಾದ್ರಿಂದ ಗೊತ್ತಾಗೋದಿಲ್ಲ ಅಷ್ಟೇ ಹೊರತು, ಪ್ರಾಣದೇವರೇ ಬೇರೆ ದೇವರೇ ಬೇರೆ. ಇಲ್ಲಿ ಹೇಳ್ತಾರೆ ಬ್ರಹ್ಮಣ ಸಂಪರಿತ್ಯಕ್ತ, ಅದಕ್ಕೇನೆ ಜೀವ ಬಿಟ್ಟು ಹೋಗ್ತಾ ದೇಹದೊಳಗೆ, ದೇಹದೊಳಗೆ ಜೀವನ ಬಿಟ್ಟು ಹೋಗ್ತಾ ಹೊರ ಕರ್ಕೊಂಡು ಹೋಗ್ತಾರೆ. ಹೌದು ಹೌದು, ಅದಕ್ಕೆ ಏನಂತ ಹೆಸರು ಸತ್ ಹೋದ ಅಂತ ಕರೀತಾರೆ. ಸತ್ ಅಂದ್ರೆ ಏನು, ಸದಿತಿ ಬ್ರಹ್ಮ, ಸತ್ ಅಂತ ಬ್ರಹ್ಮ. ಸೊ ಬ್ರಹ್ಮಣ ಸಂಪರಿತ್ಯಕ್ತ ಮೃತ ಇತ್ಯುಚ್ಯತೆ ಸತ್ ಹೋದ. ಅದಿಷ್ಟಕ್ಕೂ ಈಗ ಟಿಪ್ಪಣಿ. ಅಭ್ಯಪವತ ಅದಿಷ್ಟು ಆಗಿತ್ತಲ್ಲ, ಸ್ವಲ್ಪ ಆಗಿತ್ತು ಅದರಲ್ಲಿ ಇಲ್ಲ. ಅಭ್ಯಪವಯತ ಇತ್ಯಸ್ಯ ವಾಯುರೂಪೇಣ ವಾತೀತ್ಯನ್ನಥಾ ಪ್ರತೀತೇರ್ ವ್ಯಾಚಷ್ಟೆ ಪಾವಯಾಮಾಸ ಇತಿ. ಇಲ್ಲಿ ಅಭ್ಯಪವಯತ ಅಂದರೆ ಪರಮಾತ್ಮ ಸಂಚಾರ ಮಾಡ್ತಾನೆ, ಬೀಸ್ತಾನೆ ಅಂತ ಅರ್ಥ ಆಗ್ತದೆ, ಆ ರೀತಿ ಅರ್ಥ ಅಲ್ಲ. ಪಾವಯಾಮಾಸ ಅಂತ ಅರ್ಥ. ಏನು ಪಾವಯಾಮಾಸ ಅಂದ್ರೇನು, ಪೂಂಪವನೇ ಅಂದರೆ ಇತಿ ಧಾತೋರಿತಿ ಭಾವ. ಪರಮಾತ್ಮ ಪವಿತ್ರಗೊಳಿಸ್ತಾನ ಆದ್ದರಿಂದಾಗಿನೇ ಆತನಿಗೆ ಅಭ್ಯಪವಯತ ಅಂತ ಹೆಸರು. ಬರೀ ಗಾಳಿ ಸುಮ್ಮನೆ ಸಂಚಾರ ಮಾಡಿದಲ್ಲಿ ಏನು ಮಾಡ್ತಾ ಹೋಗುತ್ತೆ, ದುರ್ವಾಸನೆ ಎಲ್ಲ ತೆಗಿತಾ ಹೋಗುತ್ತೆ, ಪಾವಿತ್ರ ತಂದು ಕೊಡ್ತಾ ಹೋಗುತ್ತೆ. ಅದೇ ರೀತಿ ಪರಮಾತ್ಮ ಪವನಃ, ವಿಷ್ಣು ಸಹಸ್ರನಾಮದಲ್ಲಿ ಪವನಃ ಅಂತ ಹೆಸರಿದೆ. ಅದು ಪವನಃ ಪವಮಾನಃ ದೇವರ ಹೆಸರುಗಳೆಲ್ಲ ಪವಿತ್ರೀಕರಿಸುವವನು ಅಂತ ಅರ್ಥ. ಸೂಕ್ತಂ ವತಾ ಅಚೋಚತ ತತ್ ಸೂಕ್ತಂ ಅಭವತ್ ಇತ್ಯತ್ರ. ಪರಮಾತ್ಮ ಸೂಕ್ತಂ ವತ ಅವೋಚತ, ಸೂಕ್ತವನ್ನು ಹೇಳಿದ ಅಂದರೆ ಸೂಕ್ತವನ್ನೇ ಹೇಳಿದ ಅಂತ ಹೇಳಬೇಕಾದ್ರೆ ಸರಿಯಾದದ್ದನ್ನೇ ಹೇಳಿದ್ರಿಂದ ಆ ಹೇಳಲ್ಪಟ್ಟ ಮಾತಿಗೆ ಸೂಕ್ತ ಸೂಕ್ತ ಅಂತ ಹೆಸರಾಯಿತು. ಸಾಹಿತಿ ಪ್ರಕೃತ ವಿಷ್ಣು ತತ್ ಸೂಕ್ತಮಿತ್ಯವೋಚತ ತದುಚ್ಯಮಾನಂ ಶಬ್ದತತ್ವಂ ಸೂಕ್ತನಾಮಕಂ ಅಭವತ್ ಇತ್ಯನ್ಯಥಾ ಪ್ರತೀತೇರ್ ವ್ಯಾಚಷ್ಟೆ. ಸಾಹಿತಿ ಪ್ರಕೃತೋ ವಿಷ್ಣು ತತ್ ಸೂಕ್ತಮಿತ್ಯವೋಚತ ತದುಚ್ಯಮಾನಂ ಶಬ್ದತತ್ವಂ ಸೂಕ್ತನಾಮಕಂ ಅಭವತ್ ಇತ್ಯನ್ಯಥಾ ಪ್ರತೀತೇರ್ ವ್ಯಾಚಷ್ಟೆ. ಇಲ್ಲಿ ಸೂಕ್ತ ಅನ್ನೋದು ದೇವರ ಹೆಸರು, ಆದ್ದರಿಂದ ಉಚ್ಚರಿಸಲ್ಪಟ್ಟಂತಹ ಮಾತಿಗೂ ಹೆಸರು, ಮುಖ್ಯವಾಗಿ ದೇವರಿಗೆ ಹೆಸರು. ಬರೀ ಮಾತಿಗೆ ಅಂತ ಅನ್ವಯ ಮಾಡಬಾರದು, ದೇವರಿಗೆ ಅನ್ವಯ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ತದ್ ವಿಷ್ಣುವಾಖ್ಯಮಿತಿ. ಆ ಸೂಕ್ತ ಶಬ್ದಕ್ಕೆ ವಿಷ್ಣು ಅಂತಲೇ ಅರ್ಥ ಅಂತ ಹೇಳ್ತಾ, ಪ್ರತಿ ಪದಗಳು ಕೂಡ ವಿಷ್ಣುವಾಚಕ, ಅದು ನಾಮಪದ ಕ್ರಿಯಾಪದ ಏನೇ ಆಗಿರಲಿ ಅದು ಭಾಷೆ ಹೇಳೋದು ಯಾರನ್ನ, ನಾರಾಯಣನನ್ನ. ಅದಕ್ಕೆ ತದ್ ವಿಷ್ಣುವಾಖ್ಯಂ, ಸೂಕ್ತ ಶಬ್ದಕ್ಕೆ ವಿಷ್ಣು ಅಂತಲೇ ಹೆಸರು. ಸೂಕ್ತಾನಿ ಸುಷ್ಠು ವಚನಾನಿ ಆದಿ ಭಾಗವತಾದೀನಿ ಅಪೌರ್ಯಶೇಯ ಸೂಕ್ತಾನಿ ತಿವಾ. ದೇವರು ಏನೇನನ್ನು ಹೇಳಿದ ಅಂತ ಕೇಳಿದರೆ, ಆದಿ ಭಾಗವತ ಒಂದು ಕಡೆಗೆ ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ವೇದಗಳನ್ನು ಉಪದೇಶ ಮಾಡಿದ, ಅದಕ್ಕೆ ಸೂಕ್ತ. ಮುಂದೆ ಆದಿ ಭಾಗವತಾದಿಗಳನ್ನು ಉಪದೇಶವನ್ನು ಮಾಡಿದ, ಅದಕ್ಕೆ ಸೂಕ್ತ. ಏತೇನ ಸೂಕ್ತೋಕ್ತಾನಿ ವಚನಾನಿ ಏನ ಇತಿ ವ್ಯುತ್ಪತ್ತಿರು ದರ್ಶಿತಾ ಭವತಿ. ಯಾರಿಂದ ಉತ್ತಮವಾದಂಥ ಮಾತುಗಳು ಹೊರಗೆ ಬಂದವೋ ಆತನಿಗೆ ಸೂಕ್ತ ಅಂತ ಹೆಸರು. ಉತ್ತಮವಾದ ಮಾತುಗಳಿಗೂ ಸೂಕ್ತ ಅಂತ ಹೆಸರು. ಉತ್ತಮವಾದ ಮಾತುಗಳು ಯಾರಿಂದ ಬರುತ್ತೋ ಅವನಿಗೂ ಸೂಕ್ತ ಅಂತ ಹೆಸರು. ಈ ಅರ್ಥದಲ್ಲಿ ಸೂಕ್ತ ಶಬ್ದವನ್ನು ಮುಖ್ಯವಾಗಿ ವಿಷ್ಣುವಿಗೆ ಅನ್ವಯ, ಅನಂತರ ಆತನಿಂದ ಬಂದ ವಚನಗಳಿಗೂ ಅನ್ವಯ ಅಂತ ತಿಳಿಸಿದರು. खेदार्थ प्रतीतेर बत इत्यत बत इत्येत द्वाचष्टे बत इति बत अन्नोदक्के दुःख अन्नर्थलू उपयोगिस्तारे ಗೊತ್ತಾಯ್ತಾ ಬತ ಶಬ್ದಕ್ಕೆ ಸಂತೋಷಕ್ಕೂ ಬತ ಅಂತಾರೆ ದುಃಖಕ್ಕೂ ಬತ ಅಂತ ಕರೀತಾರೆ ಸಂಸ್ಕೃತ ಅವ್ಯಯ ಅದು ಗೊತ್ತಾಯ್ತಾ ಅದ್ರಲ್ಲಿ ಹೇಳಬೇಕಾದ್ರೆ ಆಚಾರ್ಯ ಬಿಟ್ಟೋಗ ಮಗುವನ್ನು ಬಿಟ್ಟೋದಾಗ ತಾಯಿ ವಾಪಸ್ ಬರ್ತಾಳೆ ಅಯ್ಯೋ ಮಗು ಏನಾಗ್ತಿದೆಯೇನೋ ಬತ ಅಂತ ದುಃಖ ಬರ್ತಾ ಬರ್ತಾಳೆ ಬತ ಶಬ್ದಕ್ಕೆ ಅರ್ಥ ಇದೆ ಅದಕ್ಕೆ ಇಲ್ಲಿ ಯಾವ ಅರ್ಥ ತಗೋಬೇಕು ಅಂದ್ರೆ ಅರ್ಥ ತಗೋಬಾರ್ದು ಇಲ್ಲಿ ಏನಂತ ಹೇಳಬೇಕು ಆಸ್ವಾದನ ಎಂಜಾಯ್ ಮಾಡ್ತಾ ಹೇಳ್ತಾ ಸಂತೋಷದ ಮಾತಿದ್ವು ಅಂತ ಹೊರತು ದುಃಖದ ಮಾತಲ್ಲ ಅಥವಾ ಅನಂತಾವೇದಾಹ ಪೌರುಷೇಯೇಣ ವಚನಾನಿ ಚ ಅನೇನ ಪ್ರತಿಕ್ಷಣ ಮುದ್ಗಿರಿಯಂತೆ ಇತಿ ಆಸ್ವಾದನ ಇತ್ಯರ್ಥ ಆಸ್ವಾದನ ಬರೋ ಅರ್ಥವನ್ನು ಮಾಡ್ತಾನೆ ಪ್ರತಿಕ್ಷಣದಲ್ಲೂ ಅನಂತ ವೇದಗಳು ನಮ್ಗೆ ಯಾವ ತುಂಬ ಬೇಕಾಗುತ್ತೆ ಏನ್ ಮಾಡ್ತೇವೆ ನಾವು ಅದನ್ನ ಮತ್ತೆ ಮತ್ತೆ ಹೇಳ್ತೇವೆ ಒಬ್ಬರೇ ಅಂತ ಹಾಡ್ಕೋತಾರೆ ಕೆಲವು ಮಾತುಗಳನ್ನು ಹಾಡ್ತಾ ಏನ್ ಮಾಡ್ತಾನೆ ಎಂಜಾಯ್ ಮಾಡ್ತಾನೆ ಸಕಲ ವೇದಗಳು ಕೂಡ ಪರಮಾತ್ಮನ ಗುಣವಾಚಕವಾದ್ದರಿಂದ ಪರಮಾತ್ಮವನ್ನು ಹೇಳ್ತಾ ಆಸ್ವಾದನ ಮಾಡ್ತಾ ಇದ್ದಾನೆ ಅಂತ ಋಷಿ ಹೇಳ್ತಾ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ವೈಕುಂಠಸ್ಯ ಅಖಿಲ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ ಇದು ವಚನ ಸ್ವಾಮಿ ಸ್ತೋತ್ರದಲ್ಲಿ ಮಾತು ಬಂದಿದೆ ದೇವರು ಎಲ್ಲ ವೇದಗಳನ್ನು ಹೇಳ್ತಾನೆ ಫಸ್ಟ್ ಪಾಯಿಂಟ್ ಅದನ್ನು ಎವ್ರಿ ಮೂಮೆಂಟ್ ಹೇಳ್ತಾನೆ ಅದು ಮುಖ್ಯ ಎಲ್ಲ ವೇದಗಳನ್ನು ಪ್ರತಿ ಕ್ಷಣದಲ್ಲೂ ದೇವರು ಹೇಳ್ತಾನೆ ವೇದಗಳು ಅನಂತ ಹೇಗೆ ಹೇಳ್ತಾನೆ ಅಂದರೆ ವೇದಗಳಿಗಿಂತ ಈತ ಅನಂತ ವೇದಗಳ ಅನಂತಕ್ಕೆ ಅನಂತಕ್ಕಿಂತ ದೇವರ ಅನಂತ ದೊಡ್ಡದಾದ್ರಿಂದ ಪ್ರತಿ ಕ್ಷಣದಲ್ಲೂ ವೇದಗಳನ್ನು ಹೇಳ್ತಾನೆ ಪ್ರಕಾರ ಅಂತರೇಣ ವೇದಗಳನ್ನು ಹೇಳ್ತಾನೆ ವೇದ ಪ್ರತಿಪಾದ್ಯನಾಗಿದ್ದಾನೆ ಅದು ದೇವರ ಮಹಿಮೆ ಪ್ರಕಾರಾಂತರೇಣ ಸೂಕ್ತಂ ಪತ ಅವೋಚತ ಇತ್ಯಸ್ಯ ಅರ್ಥವಾಹ ಸ್ವಾತ್ಮನೈವೇತಿ ಅದಕ್ಕಿನ್ನೊಂದು ಅರ್ಥವನ್ನು ಹೇಳ್ತಾರೆ ಯಾವುದಕ್ಕೆ ಸೂಕ್ತಂ ಪತ ಅವೋಚತ ಪರಮಾತ್ಮ ಹೇಳಿದ್ದೆಲ್ಲ ಸೂಕ್ತ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನು ಅಂದರೆ ಮೂಲಾರ್ಥಸ್ತು ಪ್ರಾಗುಕ್ತ ಮೂಲಾರ್ಥ ಹಿಂದೆ ಹೇಳಿದೆ ತಸ್ಮಿನ್ ಪಕ್ಷೇ ಆಸ್ವಾದನ ಪ್ರಕಾರೋಪಿ ಉಕ್ತ ಆಸ್ವಾದನೆ ಮಾಡ್ತಾನೆ ಹೇಗೆ ಮಾಡ್ತಾನೆ ಮುಂದೆ ಹೇಳಿದಂತೆ ಆಯಿತು ಆಸ್ವಾದನೆ ಮಾಡ್ತಾನೆ ಹೇಗೆ ಮಾಡ್ತಾನೆ ಅಂತ ವಿವರಣೆ ಕೂಡ ಕೊಟ್ಟಂತೆ ಆಗೋದ್ರಿಂದ ಅದು ಅರ್ಥ ವಿಶೇಷ ಅಂತ ಹೆಚ್ಚ ಕ್ಷುದ್ರಂ ಹೆಚ್ಚ ಉದಾಹರಣೆ ಯಾರೋ ಸಂತೋಷವಾಗಿತ್ತು ಸಂತೋಷವಾಗಿದೆ ನಮಗೆ ಗೊತ್ತು ಯಾತಕ್ಕೆ ಅಂತ ಗೊತ್ತಿಲ್ಲ ಅದು ಗೊತ್ತಾದಾಗ ಏನಾಯ್ತು ಈ ಕಾರಣಕ್ಕೆ ಅಂತ ಅನಿಸುತ್ತಲ್ಲ ಆ ರೀತಿ ಬತ ಜಗ ಮಹಾದಿದಂ ಸರ್ವಂ ಜಗತ್ ಅಹಂ ಭವಾನಿ ಇತ್ಯನ್ಯಥಾ ಪ್ರತೀತೇರಿ ವ್ಯಾಚೆಷ್ಟೇ ಇದಮಿತಿ ಅದೇನು ಹೇಳಿದರು ಕ್ಷುದ್ರ ಸೂಕ್ತ ಮಹಾಸೂಕ್ತ ಶಬ್ದಕ್ಕೆ ಬೇರೆಯವರು ಏನು ಅಪಾರ್ಥ ಮಾಡ್ಕೊಳಕ್ಕೆ ಹೋಗ್ತಾರೆ ಸಣ್ಣ ಪ್ರಾಣಿನೂ ದೇವರೇ ಆಗಿಬಿಟ್ಟ ದೊಡ್ಡ ಪ್ರಾಣಿನೂ ದೇವರೇ ಆಗಿಬಿಟ್ಟ ಟ್ರಾನ್ಸ್ಫಾರ್ಮ್ ಆಗಿಬಿಟ್ಟ ಅಂತ ಅರ್ಥ ಮಾಡ್ತಾರೆ ಹಾಗೆ ಮಾಡಬಾರದು ಸಣ್ಣ ಪ್ರಾಣಿಗಳಲ್ಲೂ ದೇವರಿದ್ದಾನೆ ದೊಡ್ಡ ಪ್ರಾಣಿಗಳಲ್ಲೂ ದೇವರಿದ್ದಾನೆ ಅಂತ ಅರ್ಥ ಮಾಡಬೇಕೇ ಹೊರತು ಸಣ್ಣ ಪ್ರಾಣಿನೂ ಅವನೇ ಆದ ದೊಡ್ಡ ಪ್ರಾಣಿನೂ ಅವನೇ ಆದ ಅಂಥೇಳಿ ಟ್ರಾನ್ಸ್ಫಾರ್ಮೇಷನ್ ಅರ್ಥ ಮಾಡಬಾರ್ದು ಯಾತಕ್ಕೆ ಅದು ವಿಕಾರ ಅರ್ಥ ವಿಕಾರ ದೇವರಿಗಿಲ್ಲ ಆದ್ರಿಂದಾಗೇನೆ ಆ ಮಾತನ್ನು ಹೇಳಬಾರ್ದು ಅಂತ ಹೇಳೋದಕ್ಕೆ ಇದಮಿತಿ ಹೇಳ್ತಾರೆ ಕ್ಷುದ್ರ ಅಂತ ಹೇಳ್ತಾರೆ ಅದು ಕ್ಷುದ್ರ ಉದಾಹರಣೆಗೆ ಕ್ಷುದ್ರ ಪ್ರಾಣಿಗಳಲ್ಲಿ ದೇವರಿರೋದ್ರೆ ಕ್ಷುದ್ರ ಅಂತಿದ್ರು ಅಷ್ಟೇ ಬರ್ತಾ ಏನೇನು ಕ್ಷುದ್ರ ಅನ್ನೋದು ಒಂದರ್ಥ ಸಣ್ಣದು ಸಾಮಾನ್ಯವಾಗಿ ಕೆಟ್ಟದೊಂಬ ಅರ್ಥದ ಉಪಯೋಗಿಸೋದು ಬೇರೆ ಚಿಕ್ಕದೊಂಬ ಅರ್ಥದ ಉಪಯೋಗಿಸೋದು ಬೇರೆ ನಿನ್ನೆ ಹೇಳಿದೆ ಅದನ್ನು ಮಹಾಲಕ್ಷ್ಮಿಯು ನೀಚಳ್ಳೆಯನ್ನು ಪಡು ಅನಂತ ಗುಣದಿಂದ ನೀಚಳ್ಳೆಯನ್ನು ಪಡೆದ ಪದ ಕೆಟ್ಟ ಪದ ಅದು ಆದರೆ ಹೇಳ್ತಿರೋದೇನೀಗ ಗುಣಗಳಿಂದ ನೀಚಳು ಅಂದರೆ ಅಷ್ಟೇ ಕಡಿಮೆ ಅಂತ ಅಷ್ಟೇ ಅರ್ಥ ಅದು ಗೊತ್ತಾ ನೀಚೆ ಅಂತ ಕರೀತಾರೆ ಹಿಂದಿಯೊಳಗೆ ನೀಚೆ ಅಂದರೆ ಏನರ್ಥ ಕೆಳಗೆ ಅಂತ ಅರ್ಥ ಬರ್ತದೆ ನೀಚೆ ಅದು ಕೆಟ್ಟದ ಅಂತ ಅರ್ಥ ಅಲ್ಲ ಸಂಸ್ಕೃತ ಅನೇಕ ಅರ್ಥಗಳು ಒಂದೊಂದು ಭಾಷೆ ಹೋಗಬೇಕು ಒಂದೊಂದು ಅರ್ಥದಲ್ಲಿ ಹೋಗುತ್ತೆ ಅಷ್ಟೇ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳು ಹಾಗೆ ಉಳ್ಕೊಂಡಿರ್ತದೆ ಪ್ರಸಂಗ ಬಂದಾಗ ಅದು ಉಪಯೋಗಿಸ್ಬೇಕು ಸರ್ವಸನ್ನಿಹಿತಂ ಪ್ರಮಾಣ ಪ್ರಮಿತಂ ವಾ ಸರ್ವಂ ಪೂರ್ಣಂ ವಸ್ತು ಸನ್ ಅಹಮಪಿ ಇದಂ ಅಸ್ಮಿನ್ ಅಲ್ಪ ಪ್ರಾಣಿಷು ಮಹಾಪ್ರಾಣಿಷು ಚ ಪ್ರವಿಶ್ಯ ಇತ್ ಪ್ರವಿಶ್ಯ ಇತ್ಯನೇನ ಯಚ್ಚ ಕ್ಷುದ್ರಂ ಪರಮಾತ್ಮ ನೋಡಿದ ತಾನು ಪ್ರವೇಶ ಮಾಡಿದ್ರೆ ಯಾವ ವಸ್ತುನೂ ಇರೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ಪರಮಾತ್ಮ ಕ್ಷುದ್ರ ಪ್ರಾಣಿಗಳೇ ಆಗಲಿ ದೊಡ್ಡ ಪ್ರಾಣಿಗಳಾಗಲಿ ತಾನು ಅವರು ಪ್ರವೇಶ ಮಾಡಿ ಅವರ ಸಂರಕ್ಷಣೆ ಮಾಡ್ಕೊಂಡಿದ್ದಾನೆ ಸರ್ವ ಸಾಮಾನ್ಯ ಯಾರು ಇಲ್ಲದ ಮನೆಗೆ ಏನು ಮಾಡ್ತಾರೆ ಜನ ನುಗ್ತಾರೆ ಯಾರೋ ನುಗ್ತಾರೆ ಪಾರದಾಟಿಗಿರ್ತಾರೆ ತಾವಾಸ ಮಾಡ್ತಾರೆ ತಮ್ಮದು ಅಂತ ಕ್ಲೇಮ್ ಮಾಡ್ತಾರೆ ಒಬ್ಬರಿದ್ದು ಬಿಟ್ಟರೆ ಏನಾಗುತ್ತಾಗ ಸೆಕ್ಯೂರಿಟಿ ಮನೆಯೊಳಗೆ ಅದೇ ಪರಮಾತ್ಮ ಯಾವಾಗಲೂ ತಾನಿದ್ದು ನಮ್ಮನ್ನು ಕಾಪಾಡ್ತಾನೆ ಸಾಮಾನ್ಯವಾಗಿ ಬೇರೆಯವ್ರನ್ನ ನಿಲ್ಲಿಸೋದಿಲ್ಲ ತಾನೇ ಎದ್ದು ಬಿಡ್ತಾನೆ ದೇವರು ಅದಕ್ಕೆ ಕರುಣಾಳು ಅಂತ ಹೆಸರು ನಾನೇ ನೋಡ್ಕೋತೀನಿ ಹೋಗ್ರಿ ಯಾರು ನೆಡಬೇಕಾಗಿಲ್ಲ ಅಂತ ಹೇಳಿದರೆ ಅಯ್ಯೋ ಎಷ್ಟು ದೊಡ್ಡವರು ಅನಿಸ್ತಾರೆ ತಕ್ಷಣ ಪ್ರವಿಶ್ಯ ಇತ್ಯನೇನ ಹೆಚ್ಚ ಕ್ಷುದ್ರಂ ಹೆಚ್ಚ ಮಹತ್ ಕ್ಷುದ್ರ ಪ್ರಾಣಿ ಅಂತ ಅದನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ ಇದೇನು ಮಹಾ ಚಿಕ್ಕ ಪ್ರಾಣಿ ಇರುವೆ ಹೋದ್ರೆ ಹೋಗಲಿ ಅಂತ ಹೇಳೋದು ಅದರೊಳಗೂ ತಾನು ನೆಲೆಸ್ತಾನೆ ದೊಡ್ಡ ಪ್ರಾಣಿ ಹೇಗೋ ದೊಡ್ಡದಾಗಿದೆ ಬಿಡಬೇಕು ಅಂತ ಬಿಡೋದಿಲ್ಲ ಅದನ್ನೂ ಕಾಪಾಡ್ತಾನೆ ಸೂಕ್ಷ್ಮರೂಪೋ ಮಹಾರೂಪಶ್ಚ ಇತ್ಯನೇನ ಕ್ಷುದ್ರಂ ಮಹಚ್ಚ ಅಸಾನಿ ಇತ್ಯಸ್ಯ ಅರ್ಥಾಂತರ ಮುಕ್ತಂ ಭವತಿ ನಮಗೆ ಸಾಮಾನ್ಯ ಏನನ್ಸುತ್ತೆ ಸೂಕ್ಷ್ಮವಾದಾಗ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತ ನಮಗನ್ಸೋದು ಹೋಗ್ತಾನೆ ಸೂಕ್ಷ್ಮ ರೂಪದಲ್ಲಿ ವ್ಯಾಲ್ಯೂ ಕಡಿಮೆ ಆಗುತ್ತೆ ಸ್ಥೂಲ ರೂಪದಲ್ಲಿ ಜಾಸ್ತಿ ಆಗುತ್ತೆ ಅಂದರೆ ತಪ್ಪದು ಕೆ ಜಿಗಟ್ಟೆ ನಮಗೆ ಕಬ್ಬಿಣ ಇರ್ತದೆ ಗ್ರಾಮ್ಗಟ್ಟೆ ಬಂಗಾರ ಇರ್ತದೆ ಇದು ಸೂಕ್ಷ್ಮ ಅದು ಸ್ಥೂಲ, ವ್ಯಾಲ್ಯೂ ಅದಕ್ಕೆ ಜಾಸ್ತಿ ಇದೆ ಬಂಗಾರಕ್ಕೆ. ಸೂಕ್ಷ್ಮ ಅಂದ ಮಾತ್ರಕ್ಕೆ ಏನಾಗಲಿಲ್ಲ, ಅದು ವ್ಯಾಲ್ಯೂ ಕಡಿಮೆ ಆಗಲಿಲ್ಲ. ವಜ್ರ ಅಂತೂ ಇಷ್ಟೇ ಸ್ಟೀಲಲ್ಲಿ ಮುಳುಗ್ತಿರ್ತದೆ, ಅಷ್ಟಕ್ಕೆ ಎಷ್ಟು ಬೆಲೆ ಇರ್ತದೆ ಅದು. ಸೂಕ್ಷ್ಮ ಅಂತ ನಮ್ದು ಏನು ಪ್ರಶ್ನೆ ಬಂದಿತ್ತು, ಬಹಳ ಸೂಕ್ಷ್ಮ ರೂಪನಾಗಿಬಿಟ್ರೆ ಪಾಪ ಕಡಿಮೆ ಆಗಿಬಿಡ್ತಾರಲ್ಲ ಅಂತ ತಿಳ್ಕೊಂಡ್ರೆ ಕಡಿಮೆ ಆಗಲಿಲ್ಲ. ಗೊತ್ತಾಯ್ತಾ, ಜೀವರು ಎಷ್ಟೇ ಸ್ಥೂಲವಾಗಿದ್ದರೂ ಕೂಡ ಭಗವಂತನ ಸೂಕ್ಷ್ಮ ರೂಪ ಏನಾಗಿದೆ ಅದಕ್ಕಿಂತ ಭಾರಿ ಬೆಲೆ. ಅಷ್ಟೇ ಅಲ್ಲ, ಮೂಲ ರೂಪದಷ್ಟೇ ಬೆಲೆ, ಮತ್ತೆ ಎಷ್ಟೇ ವ್ಯತ್ಯಾಸವೇ ಇಲ್ಲ, ಮೂಲ ರೂಪದಷ್ಟೇ ಬೆಲೆ ಇದೆ. ಆದ್ದರಿಂದ ದೇವ್ರ ಮಹಿಮೆ. ಅಷ್ಟು ಸತ್ತು ಏನಾಯ್ತು, ಕೆಲವು ಸಲ ಹಾಲಿ ನೀರು ಹಾಕಿಬಿಡ್ತಾರೆ, ವ್ಯಾಲ್ಯೂ ಏನಾಯ್ತು ನೋಡಿದ್ರೆ ಜಾಸ್ತಿ ಕಂಡ್ರೆ ಕೂಡ ಏನಾಯ್ತು ಅದೀಗ ವ್ಯಾಲ್ಯೂ ಕಡಿಮೆ ಆಯಿತು. ಗೊತ್ತಾಯ್ತಾ, ಆಮೇಲೆ ಎಸೆನ್ಸನ್ನು ಗಟ್ಟಿ ಮಾಡ್ತಾರೆ, ಹಾಲು ಚೆನ್ನಾಗಿರೋ ಗಟ್ಟಿ ಆದಾಗ ಇಷ್ಟ ಆಗಿಬಿಡುತ್ತದೆ, ಇಷ್ಟ ಆದ್ರೂ ಇಷ್ಟ ಆಗಿಬಿಡುತ್ತೆ. ಆ್ಯಕ್ಚುಲಿ ಸೂಕ್ಷ್ಮವಾಗಿದೆ, ವ್ಯಾಲ್ಯೂ ಏನಾಯ್ತು ಅದರ ಈಗ ಜಾಸ್ತಿ ಆಯ್ತು. ನಾವು ಸೂಕ್ಷ್ಮ ಸ್ಥೂಲಗಳಲ್ಲಿ ರಫ್ ಆಗಿ ಏನು ಅರ್ಥ ಮಾಡಿಬಿಡ್ತೇವೆ ಅಂದರೆ, ಸೂಕ್ಷ್ಮ ಅಂದರೆ ಕಡಿಮೆ, ಸ್ಥೂಲ ಅಂದರೆ ಹೆಚ್ಚು ಅಂತೇಳಿ. ಆ ವಸ್ತುಸ್ಥಿತಿ ಹಾಗಲ್ಲ, ವಸ್ತುವಿನ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗೋದಿಲ್ಲ. ಅದಕ್ಕೆ ದೇವರು ಎಷ್ಟೇ ಸೂಕ್ಷ್ಮ ರೂಪ ಧರಿಸಿದರೂ ಕೂಡ ಅವನ ವ್ಯಾಲ್ಯೂ ಹಾಗೆ ಇರ್ತದೆ, ಮೂಲ ರೂಪದಷ್ಟೇ ಇರುತ್ತೆ ಎಂಬುದು ಬಹಳ ಮುಖ್ಯವಾದದ್ದು. ಪ್ರವಿಶ್ಯ ಚ ಸೂಕ್ಷ್ಮ ರೂಪ ಮಹಾರೂಪಶ್ಚೈತ್ಯನೇನ ಕ್ಷುದ್ರಂ ಮಹಚ್ಚ ಅಸಾನಿ ಇತ್ಯಸ್ಯ ಅರ್ಥಾಂತರ ಮುಕ್ತಂ ಭವತಿ ಸ್ತೇ ಕ್ಷುದ್ರ ಸೂಕ್ತಾಶ್ಚ ಅಭವನ್ ಮಹಾಸೂಕ್ತಾಶ್ಚ ತಸ್ಮಾತ್ ಇತ್ತೇ ತತ್ ವ್ಯಾಚಷ್ಟೇ ತಸ್ಮಾದಿತಿ. ಕ್ಷುದ್ರ ಸೂಕ್ತಗಳಾದವು ಮಹಾಸೂಕ್ತಗಳಾದವು ಅಂದ್ರೆ ಏನರ್ಥ ಅಂದರೆ, ಕ್ಷುದ್ರಂ ಅಸಾನಿ ಇತ್ತೇತತ್ ಸೂಕ್ಷ್ಮ ರೂಪೋ ಭವಾನಿ ಇತಿ ವ್ಯಾಖ್ಯಾತಂ. ತತ್ ಕುತಃ ಕ್ಷುದ್ರ ಶಬ್ದಸ್ಯ ಸಾಮರ್ಥ್ಯ ಅಲ್ಪತ್ವಮೇವ ಅರ್ಥ ಕಿಂನ ಸ್ಯಾತ್. ನೀವು ಹೀಗೆ ಅರ್ಥ ಮಾಡೋದ್ರ ಬದಲು ಪರಮಾತ್ಮ ಶಕ್ತಿನೇ ಕಡಿಮೆ ಆಯ್ತಕ್ಕೆ ಅರ್ಥ ಮಾಡಬಾರ್ದು ಅಂದರೆ, ದೇವ್ರ ಶಕ್ತಿ ಕಡಿಮೆ ಆಗೋದೇ ಇಲ್ಲ ಅಂತ ಸ್ಪಷ್ಟ ಆಧಾರ ಇರೋದ್ರಿಂದ ಅರ್ಥ ಮಾಡಬಾರ್ದು, ವಿರುದ್ಧ ಅರ್ಥವನ್ನು ಯಾವಾಗಲೂ ಮಾಡೋದಕ್ಕೆ ಹೋಗಬಾರ್ದು. ಇತ್ಯಾಶಂಕ್ಯ ತಥಾತ್ವೇ ಸರ್ವಂ ಪೂರ್ಣಂ ಸನ್ ಅಹಂ ಕ್ಷುದ್ರ ಸಾಮರ್ಥ್ಯೇನ ಅಲ್ಪೋ ಭವಾನೀತಿ ವ್ಯಾಹತಂ ಸ್ಯಾದಿತಿ ಭಾವೇನಾಹ. ಯಾರೇ ವ್ಯಕ್ತಿ ಒಂದು ಅದರಲ್ಲಿ ಕಡಿಮೆ ಆಗಲಿಕ್ಕೆ ಅಂತ ಪ್ರವೇಶ ಮಾಡ್ತಾರೆ ಯಾರಾದರೂ, ಇದರಲ್ಲಿ ಡಿವೋಷನ್ಗೆ ಯಾರಾದರೂ ಅಪ್ಲಿಕೇಶನ್ ತಗೊಳ್ತಾನೆ, ಕಡಿಮೆ ಮಾಡಿ ಅಂತ ಯಾರು ಅಪ್ಲಿಕೇಶನ್ ತಗೊಳ್ತಾನ, ಸಾಧ್ಯ ಇಲ್ಲ. ಇಷ್ಟಪಟ್ಟು ಪರಮಾತ್ಮ ಸೂಕ್ಷ್ಮ ರೂಪ ಧರಿಸ್ತಾರೆ ಅಂದರೆ ಶಕ್ತಿ ವ್ಯತ್ಯಾಸ ಇಲ್ಲ ಅಂತ ಅರ್ಥ. ಇಷ್ಟಪಟ್ಟು ಒಂದು ಕೆಲಸ ಮಾಡಿದಾಗ ಏನಿರೋದಿಲ್ಲ, ಅದಕ್ಕೆ ಕಡಿಮೆ ಅನಿಸೋದಿಲ್ಲ. ಕೆಲಸದ ಏನು ಮಾಡಿದರು ಪಾಪ, ಪ್ರಮೋಷನ್ ರಿಜೆಕ್ಟ್ ಮಾಡಿಬಿಟ್ರು, ನೋಡೋದಕ್ಕೆ ಏನು ಅನ್ನಿಸ್ತದೆ, ಅಯ್ಯೋ ಪಾಪ ಏನಾಯ್ತು, ಇಲ್ಲ ನಾನೇ ಇಷ್ಟಪಟ್ಟು ಮಾಡಿದೆ ಅಂತ. ಅವಾಗ ಏನಂತಾರೆ, ದೋಷ ಅಲ್ಲ ಅದು, ಏನದು ಗುಣ ಅದು. ಅವ್ರು ಇಷ್ಟಪಡದೆ ಹೋಗಿ ಪ್ರಮೋಷನ್ ಬೇಕಾಗಿದೆ ಕೊಡಲಿಲ್ಲ, ದೊಡ್ಡ ದೋಷ ಅದು. ಆದರೆ ಅವನಿಗೆ ಬೇಕೇ ಆಗಿಲ್ಲ, ಅವಾಗ ಕೊಡದೆ ಹೋದರೆ ಏನದು ಗುಣ, ಸದ್ಯ ಬರಲಿಲ್ಲ ಸಂತೋಷ ಪಡ್ತಾನೆ ಹೊರತು ಅದಕ್ಕೆ ದುಃಖ ಪಡೋದಿಲ್ಲ. ಸೊ ದೇವರು ಎಲ್ಲದನ್ನು ಏನು ಮಾಡ್ತಾ ಇದ್ದೇನೆ, ಈಗ ಸ್ವೇಚ್ಛೆಯಿಂದ ಆಗ್ತಾ ಇದ್ದಾರೆ. ಸ್ವೇಚ್ಛೆಯಿಂದ ಆಗಬೇಕಾದ್ರೆ ಏನಾಗಿರಬೇಕಲ್ಲಿ, ಆನಂದಾದಿಗಳಿಗೆ ಏನಾಗಬಾರ್ದು, ಸ್ವಲ್ಪ ಹಾಸ ಆಗಲೇಬಾರ್ದು. ಅದೊಂದು ಸಿಂಪಲ್ ಲಾಜಿಕ್ ಅದು, ಗೊತ್ತಾಯ್ತಾ, ಸಿಂಪಲ್ ಲಾಜಿಕ್ ಹೊರತು ಬೇರೆ ಅಲ್ಲ. ಮನೆ ಯಾವುದೋ ಸಾಲ ತೀರಿಸಬೇಕಾಗಿತ್ತು, ಮನೆ ಮಾಡಿಬಿಟ್ಟ ದುಃಖ ಆಯಿತು ಭಾಳ. ಆದರೆ ತನ್ನಿಂದ ನೆಸಿಟಿ ಇಲ್ಲ ಅಂತ ಅನಿಸ್ತು ದೊಡ್ಡ ಮನೆ ಯಾವುದೋ ಕಾರಣಕ್ಕೆ, ಅದು ಮಾಡಿಬಿಟ್ಟು ಚಿಕ್ಕ ಮನೆ ತೊಗೊಂಡ. ಯಾರೋ ಅಯ್ಯೋ ಏನಿಲ್ಲ ಬೇಕಾದ್ದು ತೊಗೊಂಡಿದ್ದೀನಿ, ಉಳಿದೆಲ್ಲ ಬೇರೆಗಳು ಉಪಯೋಗಿಸ್ಬಿಟ್ಟೆ ಅಂತ ಹೇಳ್ತಾ, ಅಲ್ಲಿ ಖುಷಿಯಾಗಿದೆ ದುಃಖ ಆಗಿಲ್ಲ ಅವನಿಗೀಗ. ನೋಡೋದಕ್ಕೆ ಒಂದೇ ಪದಾರ್ಥನೇ, ಯಾವ ಕಾರಣಕ್ಕಾಯಿತು ಒಂದು ಭಾರಿ ಮುಖ್ಯ, ಅದು ಯಾವ ಕಾರಣಕ್ಕಾಯಿತು ಅನ್ನೋದ್ರ ಮೇಲೆ ಅದು ಅದು ಮಹತ್ವ ಇದೆ ಅದಕ್ಕಿಲ್ಲ ಅಂತ ಗೊತ್ತಾಗುತ್ತೆ. ದೇವರು ಎಲ್ಲ ಮಾಡ್ತಿರೋದು ಏನು ಮಾಡ್ತಿದ್ದಾನೆ ಈಗ, ಇಚ್ಛೆಯಿಂದ ಮಾಡ್ತಿರೋದ್ರಿಂದ. ಇಚ್ಛೆಯಿಂದ ಯಾರು ಏನಿಗೆ ಅಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ, ಕೆಟ್ಟ ಕೆಲಸಗಳನ್ನು ತಮ್ಮ ಹಿರಿಮೆಗೆ ಧಕ್ಕೆ ಬರತಕ್ಕಂಥ ಕೆಲಸವನ್ನು ಇಷ್ಟುಪಟ್ಟು ಮಾಡೋ ಸಾಧ್ಯತೆ ಯಾವ ಕಾಲಕ್ಕೂ ಇಲ್ಲ. ಆದ್ದರಿಂದಾಗಿನೇ ಅದಕ್ಕೆ ಅಷ್ಟು ಮಹತ್ವ ಬಂತು. ಇದು ಅದನ್ನು ಬಿಟ್ಟುಬಿಡ್ತಾರೆ ಬೇರೆಯವರು, ಅದು ಬಿಟ್ಟಿದ್ದಕ್ಕೆ ಸಂಸಾರ ಮಾತ ಅಂತ ಅರ್ಥ ಮಾಡಿಬಿಟ್ಟು ದೇವರಿಗೆ ಪಾಪ ಅದು ಅನಿವಾರ್ಯ ಪರಿಸ್ಥಿತಿ ಬಂದಿತ್ತು ಆ ರೀತಿ ಆಗೋರು ಅಂತ ಹೇಳ್ತಾರೆ. ಅದು ತಪ್ಪು, ಅನಿವಾರ್ಯ ಪರಿಸ್ಥಿತಿ ಬಂದರೆ ಸ್ವಾತಂತ್ರ್ಯ ಹೋಯ್ತಲ್ಲಿಗೆ. ಇಚ್ಛೆಯಿಂದ ಮಾಡ್ತಾ ಇರೋದ್ರೆ ಸ್ವಾತಂತ್ರ್ಯ ಇದೆ ಅಂತ ಅರ್ಥ. ಇಚ್ಛೆಯಿಂದ ಮಾಡಿದಾಗ ಸ್ವಾತಂತ್ರ್ಯ ಇರುತ್ತೆ, ಇಚ್ಛೆ ಇಲ್ಲದೆ ಮಾಡಿದಾಗ ಏನಾಯ್ತಲ್ಲಿಗೆ ಸ್ವಾತಂತ್ರ್ಯ ಹೋಯಿತು, ಅಸ್ವಾತಂತ್ರ್ಯ ಬಂತು. ದೇವರಿಗೆ ಏನೇ ಅರ್ಥ ಮಾಡಿದ್ರು ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರದಂತ ಅರ್ಥ ಮಾಡಬೇಕು. ಅದು ತಾನು ಹೇಳೋದಕ್ಕೆ ಆತ್ಮಮಾಯೆಯ ಅಂತ ಹೇಳಿದ. ಓ ನೀನು ಹುಡ್ತೀಯ ಅಂದರೆ ನಾನು ಇಷ್ಟ ಬಂದು ಹುಡ್ತೇನೆ, ಆದರೆ ದೋಷ ಅಲ್ಲ. ನೀವೆಲ್ಲ ಹಾಗಲ್ಲ, ಇಷ್ಟ ಇರಲೇ ಬಿಡಲಿ, ಕರ್ಮಕ್ಕೋಸ್ಕರ ಹುಟ್ಟಲೇಬೇಕು. ಸಾಮರ್ಥ್ಯನ ಅಲ್ಪೋ ಭವಾನೀತಿ ವ್ಯಾಹತಂ ಸ್ಯಾದಿತಿ ಭಾವೇನಾಹ ಸೂಕ್ಷ್ಮರೂಪತ್ವಾದೇವ ಇತಿ. ಸೂಕ್ಷ್ಮ ನಾಮ ಸಮನ್ವಯ ಅನಂತರಂ ತದ್ವಿಶೇಷ ಶುದ್ರ ಸೂಕ್ತ ಮಹಾಸೂಕ್ತ ನಾಮ ಸಮನ್ವಯೋ ವಾಚ್ಯ. ಸೂಕ್ತ ನಾಮ ಸ್ವದ್ದು ಸೂಕ್ತ ಅನ್ನ ಹೆಸರು ದೇವನ ಹೇಳುತ್ತೆ ಅಂತ ಹೇಳಬೇಕು. ಆಮೇಲೆ ಕ್ಷುದ್ರ ಸೂಕ್ತ ಅನ್ನ ಹೆಸರು ದೇವನ ಹೇಳುತ್ತೆ, ಮಹಾಸೂಕ್ತ ಅಂತ ದೇವನ ಹೇಳುತ್ತೆ. ಅದಕ್ಕೋಸ್ಕರ ಸಾಮಾನ್ಯ ಜ್ಞಾನಪೂರ್ವಕತ್ವಾತ್ ವಿಶೇಷ ಜ್ಞಾನಸ್ಯ ಇತಿ ಭಾವೇನ ಭಾಷ್ಯೆ ಸೂಕ್ತಂ ಪತ ಅವೋಚತ ಇತಿ ಪ್ರಥಮಂ ವ್ಯಾಖ್ಯಾಯ. ಸೋ ಅಬ್ರವೀತ್ ಇಹ ಅಹಮಿದಂ ಸರ್ವಂ ಮಸಾನಿ ಇತ್ಯಾದಿ ಪಶ್ಚಾತ್ ವ್ಯಾಖ್ಯಾತ. ಅದಕ್ಕೇನೆ ಮೊದಲು ಸೂಕ್ತ ಶಬ್ದ ಭಗವದ್ವಾಚಕ ಮೊದಲು ತಿಳಿಸಿ ಆಮೇಲೆ ಮಹಾಸೂಕ್ತ ವಾಚ್ಯ ಕ್ಷುದ್ರ ಸೂಕ್ತ ವಾಚ್ಯ ಅಂತ ಹೇಳಿದರು. ಸರ್ವೇಭ್ಯೋ ಭೂತೇಭ್ಯಃ ಆಕಾಶಾದಿಭ್ಯಃ ಇತ್ಯನ್ಯಥಾ ಪ್ರತೀತೇರ್ ವ್ಯಾಚಷ್ಟೆ ಏಭ್ಯಃ ಇತಿ. ಪರಮಾತ್ಮ ಏಷವಾ ಋಕ್, ಪರಮಾತ್ಮ ಋಕ್ಕಾಗಿದ್ದಾನೆ. ಎಲ್ಲ ಪ್ರಾಣಿಗಳಿಂದ ಅಂದರೆ ಎಲ್ಲ ಪ್ರಾಣಿಗಳೇ ಅಂದರೆ ಏನರ್ಥ? ನಾನು ಪ್ರಾಣಿಭ್ಯ ಕಥಂ ಗಮನಮಿತ್ಯತಃ ಗಚ್ಚತೆ. ಪರಮಾತ್ಮ ಋಕ್ ಅಂದರೆ ಬಿಟ್ಟು ಹೋಗ್ತಾನೆ ಅಂತ ಅರ್ಥ. ಆಕಾಶಾದಿಗಳಲ್ಲಿ ಬಿಟ್ಟು ಹೋಗ್ತಾನೆ ಅಂತ ಕೇಳಿದರೆ, ಆಕಾಶಾದಿಗಳಿಂದ ಪರಮಾತ್ಮ ಬಿಟ್ಟು ಹೋದರೆ ಆಕಾಶ ಏನಾಗಬೇಕಾಗ? ಆಕಾಶ ಹೋಗಿಬಿಡ್ಬೇಕಾಗ. ದೇವರು ಯಾವುದನ್ನು ಬಿಟ್ಟು ಹೋಗ್ತಾನೆ ಅದೇನಾಗುತ್ತೆ? ಹೋಗಿಬಿಡುತ್ತೆ. ಆದರೆ ಆಕಾಶಾದಿ ಬಿಟ್ಟು ಹೋಗ್ತಾನೆ ಅಲ್ಲ, ಮರಣ ಕಾಲದಲ್ಲಿ ಈ ಶರೀರದಿಂದ ಬಿಟ್ಟು ಹೋಗ್ತಾನೆ. ಸೊ ದೇವರು ಬಿಟ್ಟು ಹೋಗ್ತಾನೆ ಶಬ್ದಕ್ಕದು. ಎಲ್ಲೂ ಬಿಟ್ಟು ಎಂದೂ ಬಿಟ್ಟು ಹೋಗೋದಿಲ್ಲ. ಆಕಾಶ ನಿತ್ಯ ಪದಾರ್ಥಗಳಲ್ಲಿ ಪರಮಾತ್ಮ ಬಿಟ್ಟು ಹೋಗದೇ ಇರ್ತಾನೆ. ಗೊತ್ತಾಯ್ತಾ? ಅನಿತ್ಯ ಪದಾರ್ಥಗಳಲ್ಲಿ ಏನು ಮಾಡ್ತಾನೆ? ಬಿಟ್ಟು ಹೋಗ್ತಾನೆ, ವಿಶೇಷ ರೂಪದಿಂದ ಬಿಟ್ಟು ಹೋಗ್ತಾನೆ. ಆದ್ದರಿಂದ ಆ ರೂಪಕ್ಕೆ ಏನು ಬರುತ್ತಾಗ ಆ ವಸ್ತುವಿಗೆ ಅನಿತ್ಯತ್ವ ಬರುತ್ತೆ. ರೂಪ ಅನಿತ್ಯತ್ವ ಬರೋದು ಆಗಲೇನು. ಗಚ್ಚತಿ ಹೀತಿ. ಆ ಮನೇನ ಉದಾಹರಣೆ ಖಾಲಿ ಮಾಡಿಬಿಟ್ಟು ಡಿಮಾಲಿಶ್ ಮಾಡಿ ಅಂತ ಹೇಳಿದ್ರು, ಹಾಗೆ ಹಾಗೆ ಇದ್ದಾಗ ಮಾಡಿದರೆ ಕೇಸಾಗ್ತಾನೆ, ಇಲ್ಲದಾಗ ಮಾಡಿದರೆ ನಾನು ಇಲ್ಲ ಜ್ಞಾನ ಹೇಳ್ತಿದ್ದೀನಿ ಮಾಡಿ ಅಂತ ಹೇಳಿಬಿಡ್ತಾನೆ. ಅದು ಗುಣ ದೋಷ ಅಲ್ಲ. ಆಗ ಏನೋ ಅದು ಎಲ್ಲ ಇಲ್ಲದ ವಸ್ತು ನೆರೋದಿಲ್ಲ. ಆದ್ದರಿಂದಾಗೇನೆ ರೂಪಾಂತರದಿಂದ ಇರ್ಲಕ್ಕ ಬರ ಆ ರೂಪದಿಂದ ತ್ಯಾಗ ಮಾಡಿಬಿಡ್ತಾರೆ. ಗಚ್ಚತಿ ಇತಿ ತತ್ರೈಷ ಈತಿ ಹಿ ಶಬ್ದ ಸೂಚಿತಂ ಪ್ರಮಾಣ ಮಾಹ ಬ್ರಹ್ಮಣೇತಿ. ಕೆಲಸ ಹೇಳ್ಬೇಕಾದ ಪದ ಉಪಯೋಗಿಸಿದ ಹಾಗೇನೆ. ಒಂದು ಹಳೆ ಮನೆ ತೊಗೊಂಡ್ಬಿಡ್ತಾನೆ, ನಾನು ಸೈಟ್ ತೊಗೊಂಡೆ ಅಂತ ಹೇಳ್ತಾನೆ. ಆ್ಯಕ್ಚುಲಿ ಮನೆ ಅದು. ಯಾತಕ್ಕೆ ಅದನ್ನು ಸೈಟ್ ಅಂತ ಕರೀತಾನೆ? ಮನೆ ವ್ಯಾಲ್ಯೂ ಇಲ್ಲ ಅದಕ್ಕೆ. ಮತ್ತು ತಾನೇ ಡಿಮಾಲಿಶ್ ಮಾಡ್ತಾನೆ, ಅದರಿಂದ ಏನಂತ ಕರೀತಾನೆ ಅದನ್ನು? ಸೈಟ್ ಅಂತ ಕರೀತಾರೆ. ಆ್ಯಕ್ಚುಲಿ ಮನೆ ಆಗಿದ್ದರೂ ಕೂಡ ಸೈಟ್ ಅಂತ ಹೆಸರು ಹೇಗೋ, ದೇವರು ಬಿಟ್ಟೋದಾಗಲೂ ಕೂಡ ಒಂದು ರೂಪದಿಂದ ಇದನ್ನು ಬಿಟ್ಟು ಹೋಗಿರ್ತಾನೆ ಹೊರತು ಪೂರ್ತಿ ಬಿಟ್ಟು ಹೋಗೋದು. ಸರ್ವತ್ರ ವ್ಯಾಪ್ತ ಆದ್ದರಿಂದ ಪೂರ್ತಿ ಬಿಡೋ ಪ್ರಸಕ್ತಿ ಇಲ್ಲ. ಆ ರೂಪಕ್ಕೆ ರೂಪ ಹೋಗಕ್ಕೆ ಬೇಕೋ ಅಷ್ಟು ಮಾತ್ರ ಬಿಡ್ತಾನೆ. ತತ್ರೈಷ ಈತಿ ನಾನು ಪ್ರಾಣಿಭ್ಯ ಕಥಂ ಗಮನಮಿತ್ಯತಃ ಗಚ್ಚತಿ ಈತಿ ತತ್ರೈಷ ಈತಿ ಹಿ ಶಬ್ದ ಸೂಚಿತಂ ಪ್ರಮಾಣಮಾಹ ಬ್ರಹ್ಮಣೇತಿ. ಮ್ರಿಯಮಾಣಮಿಮಂ ಜೀವಂ ವಾಸುದೇವಾದಿ ದೇವತಾಃ ತ್ಯಕ್ತ್ವಾ ಭಾಗೇನ ಗಚ್ಛಂತಿ ಭಾಗತೋ ಅನುರಜಂತಿ ತಂ ಗತೈರ್ಭಾಗೈರಪಿ ಪುನಃ ವಿಶೇಷ ವಿಷೇಯುಃ ಭೋಗಸಿದ್ಧಯೇ ಭೋಗ್ಯಲೋಕವನು ಪ್ರಾಪ್ತಂ ತಸ್ಮಾತ್ ಸ್ವಪ್ನವದಂತರ ಇತಿ ಚ. ಇದಿಷ್ಟು ಕೂಡ ಎಲ್ಲಿ ಬೇಕು ನಮಗೀಗ? ಸೂತ್ರ ಭಾಷೆಯಲ್ಲಿ ಬಂದಿತ್ತು. ಏನಂತ? ಭೂತಬಂಧಸ್ತು ಸಂಸಾರ ಭುಕ್ತಿಸ್ತೇಭ್ಯೋ ವಿಮೋಚನ. ಸಂಸಾರ ಅಂದ್ರೇನು? ಪಂಚಭೂತಗಳ ಬಂಧ. ಸೊ ಸತ್ವದಾಗ ಏನಾಗುತ್ತೆ? ಪಂಚಭೂತ ಬಿಟ್ಟು ಹೋಗುತ್ತೆ. ಭುಕ್ತಿ ಆಯ್ತಲ್ಲ, ಮತ್ತೆ ಭಾರಿ ಕಷ್ಟಪಡ್ಬೇಕು ನೀವು ಅಂತ ಕೇಳಿದರೆ ಅಲ್ಲೇನು ಉತ್ತರ, ಏನು ಉತ್ತರ ಕೊಟ್ಟರಲ್ಲಿ? ಓಂ ಭಕ್ತಂ ವಾ ಅನಾತ್ಮವಿತ್ವಾತ್ ಓಂ ಅಂತ ಸೂತ್ರ. ಎಲ್ಲ ದೇವತೆಗಳು ಪೂರ್ತಿ ಬಿಟ್ಟು ಪಂಚಭೂತಗಳು ಬಿಟ್ಟು ಹೋಗೋದಿಲ್ಲ. ಎಷ್ಟು ಬಿಟ್ಟು ಹೋಗುತ್ತೆ? ಭಕ್ತ. ಭಕ್ತಂ ಅಂದ್ರೇನು? ಪಾರ್ಷಿಯಲ್. ಪಾರ್ಷಿಯಲ್ಲ ಬಿಟ್ಟು ಹೋಗುತ್ತೆ ಪೂರ್ತಿ. ಉದಾಹರಣೆಗೆ ಸೀಮೆಣ್ಣೆ ಕೈಯಿಂದ ಬಿಟ್ಟ ತೊಳ್ಕೊಂಡ್ಬಿಡ ಆ ಕಡೆಗೆ. ಎಷ್ಟವರು ವಾಸನೆ ಉಳ್ಕೊಂಡಿದೆ ಈಗ? ವಾಸನೆ ಉಳ್ಕೊಂಡ್ತಲ್ಲ, ಆ ರೀತಿಯಲ್ಲಿ ವಾಸನೆ ಉಳ್ಕೊಂಡ್ಬಿಡು. ವಾಸನ ರೂಪದಲ್ಲಿ ಉಳ್ಕೊಳ್ಳೋದ್ರಿಂದ ಅದೇ ಅರ್ಥ. ಮ್ರಿಯಮಾಣ ಮಿಮಂ ಜೀವಂ ವಾಸುದೇವಾದಿ ದೇವತಾ ತ್ಯಕ್ತ್ವಾ ಭಾಗೇನ ಗಚ್ಚಂತಿ. ಅದೇ ಭಕ್ತಂ ಶಬ್ದಕ್ಕೆ ಅರ್ಥ. ಭಾಗದಿಂದ ಒಂದು ರೂಪದಿಂದ ಒಂದು ಭಾಗದಿಂದ ಬಿಟ್ಟು ಹೋಗ್ತಾರೆ, ಒಂದು ಭಾಗದಲ್ಲಿ ಇರ್ತಾರೆ. ಭಾಗತ್ವ ಅನುರಜಂತಿ ತಂ ಒಂದು ರೂಪದಿಂದ ಫಾಲೋ ಮಾಡ್ತಾರೆ, ಒಂದು ರೂಪದಿಂದ ಬಿಟ್ಟು ಹೋಗ್ತಾರೆ. ಗತೈರ್ ಭಾಗೈರಪಿ ಪುನಃ ವಿಷೇಯು ಭೋಗ ಸಿದ್ಧಯೇ. ಮತ್ತೆ ದೇಹ ಬಂತವನಿಗೆ ಮತ್ತೆ ಆ ದೇಹನ ಮತ್ತೆ ಪ್ರವೇಶ ಮಾಡ್ತಾರೆ. ಇಲ್ಲಿ ತತ್ವಾಮಾನ ದೇವತೆಗಳು ಈಗ ಬಿಟ್ಟು ಹೋಗ್ತಾರೆ ಒಂದು ರೂಪದಿಂದ, ಇನ್ನೊಂದು ದೇಹದ ಮತ್ತೆ ಬರ್ತಾರೆ. ಗತೇಯು ಪುನರ್ ವಿಶೇಷ ವಿಷಯೂ ಭೋಗ ಸಿದ್ಧಯೇ. ಕಣ್ಣಿನ ಮಾರಿ ಬಿಟ್ಟು ಹೋಗಿಬಿಟ್ರೆ ರೂಪಜ್ಞಾನ ಹೋಯ್ತು. ಈಗ ಈ ರೂಪ ಎಂಜಾಯ್ ಮಾಡೋಕೆ ಬರೋದಿಲ್ಲ ಅವನಿಗಾಗ. ಸ್ಪರ್ಶಾಭಿಮಾನ ದೇವ ಬಿಟ್ಟು ಹೋಗಿಬಿಟ್ರೆ ಸ್ಪರ್ಶ ಜ್ಞಾನ ಹೋಯಿತು, ಸ್ಪರ್ಶದ ಎಂಜಾಯ್ಮೆಂಟ್ ತಪ್ಪು ಹೋಯ್ತು ಅವನಿಗೆ. ಆಯಾ ದೇವತೆಗಳು ಭಾಗಶಃ ಬಿಟ್ಟು ಹೋಗ್ತಾರೆ, ಭಾಗಶಃ ಮತ್ತೆ ಪ್ರವೇಶ ಮಾಡ್ತಾರೆ ಅವನಿಗೆ ಮತ್ತೆ ಬೇರೆ ದೇಹ ಬಂದಾಗ. ಭೋಗ್ಯ ಲೋಕಮನು ಪ್ರಾಪ್ತಂ ತಸ್ಮಾತ್ ಸ್ವಪ್ರಬದಂತರ ಇತಿ ಚ. ಏನೋ ಅದಕ್ಕೇನೆ ಸ್ವಪ್ನವದಂತರ. ಸ್ವಪ್ನದಲ್ಲಿ ಹೇಗೆ ನಾವೇನಾಗಿದ್ದೇವೆ? ಡೀಲಿಂಕ್ ಆದಾಗ ಕಾಣಿಸ್ತದೆ. ಡೀಲಿಂಕ್ ಆಗದೆ ದೇಹದಲ್ಲಿದ್ದೇವೆ ಈಗ. ಆ ಕಾಲಕ್ಕೆ ನಮಗೆ ದೇಹದ ಮೇಲೆ ಎಚ್ಚರ ಇಲ್ಲ. ಅಟ್ ದಿ ಸೇಮ್ ಟೈಮ್ ಇನ್ನೊಂದೇನೋ ಅನುಭವ ಮಾಡ್ತಾ ಇದ್ದೇವೆ. ದೇಹದಲ್ಲಿ ಎಚ್ಚರ ಇಲ್ಲದವರು ಕೂಡ ದೇಹದಲ್ಲಿ ನಾವಿರೋದು. ಅದೇ ರೀತಿಯಲ್ಲಿ ನಾವು ನೋಡೋದಕ್ಕೆ ಇಲ್ಲ, ವಸ್ತುಸ್ಥಿತಿಯಲ್ಲಿ ಇದ್ದೇವೆ ನಾವು. ಆ ರೀತಿಯಲ್ಲಿ ದೇವತೆಗಳು ಒಂದು ರೂಪದಲ್ಲಿ ಬಿಟ್ಟು ಹೋದರೂ ಕೂಡ ಇನ್ನೊಂದು ರೂಪದಲ್ಲಿ ಇರ್ತಾರೆ ಅಂತ ತಿಳಿಸಿದೆ. ನಾನು ದ್ವಾಸುಪರ್ಣ ಸಯುಜಾ ಸಖಾಯ ಇತಿ ಶ್ರುತೇ ಕಥಂ ಜೀವಸ್ಯ ಬ್ರಹ್ಮ ಪರಿತ್ಯಾಗ ಇತ್ಯತಃ ಮ್ರಿಯಮಾಣಮಿತಿ. ಇದು ಕ್ಲಾರಿಫಿಕೇಶನ್. ಯಾವಾಗಲೂ ದೇವರ ಜೊತೆಗೆ ಇರ್ತಾನೆ ಅಂತ ಹೇಳಿಬಿಟ್ಟಿದ್ದೀರಿ. ಎರಡು ಕಾರಣಕ್ಕೆ ದೇವರ ಜೊತೆಗೆ ಇರ್ತಾನೆ ಅಂತ ಒಪ್ಪಬೇಕು ನಾವು. ಒಂದು ಕಾರಣ ಏನು? ಸರ್ವತ್ರ ವ್ಯಾಪ್ತ. ಅಂದರೆ ದೇವ್ರು ಬಿಟ್ಟು ಹೋಗ್ತಾನೆ ಅಂತ ಅರ್ಥ ಇಲ್ಲ. ಆಕಾಶ ಬಿಟ್ಟು ಹೋದ್ವಿ ಅಂತ ಹೇಳಿದ್ರೆ ಹೇಗೆ ಅರ್ಥ ಇಲ್ವೋ, ದೇವ್ರು ಬಿಟ್ಟು ಹೋಗ್ತಾನೆ ಅರ್ಥ ಇಲ್ಲ. ಇನ್ನೊಂದು ಕಾರಣಕ್ಕೂ ಅರ್ಥ ಇಲ್ಲ. ಯಾತಕ್ಕೆ? ದ್ವಾಸುಪರ್ಣ ಸಯುಜ ಅಂತ ಪದ ಉಪಯೋಗಿಸಿದ್ದಾರೆ. ದೇವರು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಜೊತೆಗೆ ಇರ್ತಾರೆ ಅಂತ ಹೇಳಿದ್ದಾರೆ. ಅಂದಮೇಲೆ ಬಿಟ್ಟು ಹೋಗೋ ಚಾನ್ಸ್ ಇಲ್ಲ. ಮತ್ತೆ ಬಿಟ್ಟು ಹೋಗ್ತಾನೆ ಅಂತ ಅರ್ಥ ಹೇಳಿದ್ರಲ್ಲ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಭಾಗಶಃ ಬಿಟ್ಟು ಹೋಗೋದು, ರೂಪಾಂತರ ಅಂದ್ರೆ ಬಿಟ್ಟು ಹೋಗೋದಾದ್ರಿಂದ ವಿರೋಧ ಇಲ್ಲ ಅಂತ ಹೇಳಿ. ಇತಿ ಶ್ರುತೇಹೆ ಕಥಂ ಜೀವಸ್ಯ ಬ್ರಹ್ಮ ಪರಿತ್ಯಾಗ ಇತ್ಯತಃ ಪ್ರಿಯಮಾಣಮಿತಿ ಪ್ರತಿಮರಣಂ ವಿಷ್ಮಾದೀನಾಂ. ಯಾವುದಕ್ಕೆ? ಅದಕ್ಕೆ ಹೇಳಿದ್ದು ಸ್ವರೂಪನ ಬಿಟ್ಟು ಹೋಗೋದಿಲ್ಲ. ಅದೇ ಜೀವನನ್ನು ಕೂಡ ಎಂದೂ ಬಿಟ್ಟಿರಲು ಪರಮಾತ್ಮ, ಜಡಗಳನ್ನು ಬಿಟ್ಟಿರೋದಿಲ್ಲ. ಅದು ಮುಖ್ಯ, ಜಡಗಳನ್ನು ಬಿಟ್ಟಿರಲ್ಲ, ಜೀವನವನ್ನು ಬಿಟ್ಟಿರೋದಿಲ್ಲ. ಮತ್ತಿಲ್ಲಿ ದೇಹ ಜಡ ಬಿಟ್ಟ ಅಂತ ಹೇಗೆ ಹೇಳ್ತೇನೆ ಅಂತ ಕೇಳಿದರೆ ಮತ್ತೆ ರೂಪಾಂತರದಿಲ್ಲ. ಎರಡಕ್ಕೂ ಹಾಗೆ ಅರ್ಥ ಮಾಡಿ, ಜೀವನಿಗೂ ಹಾಗೆ ಮಾಡಬೇಕು, ಇದಕ್ಕೂ ನಾವೇನು ಅಂತ ಹೇಳ್ತೇವೆ, ಅಯ್ಯೋ ದೇವರು ಕೈ ಬಿಟ್ಟುಬಿಟ್ಟ ಅಂತ ಹೇಳಿ ದುಃಖದಲ್ಲಿದ್ದಾಗ ಎದುರು ಕೂತಿರ್ತಾರೆ. ಯಾರೋ ಒಬ್ರು ಹೆಲ್ಪ್ ಮಾಡ್ತೇನೆ ಅಂತ ಹೇಳಿರ್ತಾರೆ, ಮಾಡೋದಿಲ್ಲ, ನೀವು ಕೈ ಬಿಟ್ಟುಬಿಟ್ಟೆ ಅಂತ ಎದುರಿಗೆ ಕೂತಿರ್ತಾರೆ, ಕೈ ಬಿಟ್ಟುಬಿಟ್ರಿ ಅಂತ ಹೇಳ್ತಾರೆ. ಕೈ ಬಿಟ್ಟರೆ ಮತ್ತೆ ಏನರ್ಥ? ಅದಕ್ಕೆ ಸೂಕ್ತ ಸಹಾಯ ಕೊಡಲಿಲ್ಲ ಅಂತ. ಸೊ ಕೈ ಬಿಡ್ತಾನೆ ಎಂಬುದಕ್ಕೆ ಆ ಅರ್ಥ. ಇಲ್ಲೇನು ಪರಮಾತ್ಮ ಸ್ಥಿತಿಯನ್ನು ಕೊಟ್ಟು ದೇಹದಲ್ಲಿದ್ದಾನೆ, ಆಗಿರೋದಿಲ್ಲ, ಆಗದು ಆ ರೂಪದಲ್ಲಿಲ್ಲ. ಅರ್ಚ ಇವತ್ತು ಒಂದೇ ಅಪಾಯಿಂಟ್ಮೆಂಟ್ ಬಂದು ಆರ್ಡರ್ ಕೊಡ್ತಾನೆ, ಈಗ ಕೊಡ್ತಾನೆ. ಅದು ಅಪಾಯಿಂಟ್ಮೆಂಟ್ ಆದ ಡಿಸ್ಮಿಸಲ್ ಆರ್ಡರ್ ಆಗಿರ್ಬೋದು. ಆ್ಯಕ್ಚುಲಿ ಏನಿದೆ ಅದು ಪೇಪರ್ ದೂರ ಹಾಗೆ ಕಾಣಿಸ್ತದೆ, ಸೀಲ್ ಗೀಲ್ ಎಲ್ಲ ಹಾಗೆ ಇದೆ. ಮತ್ತೆ ಸೀಲ್ ಇದೆ, ಸೀ ನೋಡಿದ್ರೆ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋ, ಓ ಅದ ಮತ್ತೆ ಕೊಟ್ಟು ಮತ್ತೆ ಅಪಾಯಿಂಟ್ಮೆಂಟ್ ತಿಳ್ಕೊಂಡು ಕಾರಣ ಇಲ್ಲ. ಅದೇ ರೀತಿಯೇ ನೋಡೋದಕ್ಕೆ ಏನಿಸ್ತೋ, ಪೇಪರ್ ಒಂದೇ ರೀತಿ ಇದೆ. ಅದೇ ರೀತಿ ದೇವರು ಇಡೋ ರೂಪ ಬೇರೆ, ತೆಗೆಯೋ ರೂಪ ಬೇರೆ. ಇಡೋ ರೂಪ ತೆಗೆಯೋ ರೂಪ ನೋಡೋದು ಒಂದೇ ರೀತಿ ಕಂಡ್ರು ಕೂಡ ಅಲ್ಲಿ ಯಾವಾಗ ಆಗುತ್ತೆ, ಹಾಲಲ್ಲೇ ರುಚಿ ತೆಗೆದು ಬಿಡ್ಬೋದಕ್ಕೆ. ನೀರಲ್ಲಿ ರುಚಿ ತೆಗಿತಾರೆ, ರಸೋಹಂ ಅಪ್ಸುಕೌಂತೇಯ. ನಮಗೆ ಅನುಭವ ಬರುತ್ತೆ, ನಮಗೀಗ ಒಳ್ಳೆ ರುಚಿಯಾದ ಪದಾರ್ಥ ಹಾಕ್ತಾರೆ, ರುಜಾರ ಬಂದ ನಾಲಿ ಕೆಟ್ಟ ಹೋಗಿದೆ, ರುಚಿ ಗಮನಕ್ಕೆ ಬರ್ತಾ ಇಲ್ಲ ನಮಗೀಗ, ರುಚಿ ಇಲ್ಲ ಅಂತ ಅನಿಸ್ತಾ ಇದೆ, ಅಥವಾ ಕೆಟ್ಟ ರುಚಿ ಕಾಣಿಸ್ತಾ ಇದೆ. ಅದರೊಳಗೆ ಇದ್ರೂ ಗೊತ್ತಾಗದಂತೆ ಮಾಡ್ತಾನೆ ದೇವರು, ಆ ರೂಪದಿಂದ ಅಭಿವ್ಯಕ್ತಿ ಮಾಡೋದಿಲ್ಲ. ರುಚಿ ರುಚಿಯಲ್ಲೂ ಪರಮಾತ್ಮ ಏನಾಗಿದ್ದಾನೆ, ಈಗ ರುಚಿನಾಮಕನಾಗಿ ರುಚಿಯಲ್ಲಿ ವಾಸ ಮಾಡ್ತಾನೆ. ಆ ಭಾಗ ದೀಲಿಂಗ್ ಮಾಡಿಬಿಟ್ರೆ ಏನಾಯ್ತು, ಅಲ್ಲಿಗೆ ಬರೋದಿಲ್ಲ. ನಾವು ಬೇಕಾದ ಮಾತ್ರ ಲೈಟ್ ಹಾಕ್ತೀವಲ್ಲ ಆ ಟೈಪ್, ಅಲ್ಲಿ ಕರೆಂಟ್ ಇದ್ರೂ ವರ್ಕ್ ಮಾಡ್ತಾ ಇಲ್ಲ. ಅಷ್ಟು ಮಾತ್ರ ಸ್ವಿಚ್ ಆಫ್ ಮಾಡಿದರೆ ಹಾಗೋ ದೇವರ ಆ ರೂಪವನ್ನು ಏನು ಮಾಡಿಬಿಡ್ತಾನೆ, ಕರೆಂಟ್ ಇದೆಯೋ ಇದೆ, ದೀಪ ಇಲ್ಲ ಇಲ್ಲ, ಕರೆಂಟ್ ಇದೆ ದೀಪ ಇಲ್ಲ. ಅದು ದೀಪ ಇದೆ ಕರೆಂಟು ಇದೆ ವರ್ಕ್ ಮಾಡ್ತಾ ಇಲ್ಲ, ಕರೆಂಟ್ ಅಲ್ಲಿ ಸಪ್ಲೈ ಆಗ್ತಾ ಇಲ್ಲ. ದೇವರು ಆ ರೀತಿ ಮಾಡ್ತಾನೆ. ಇದು ಸಾಧ್ಯ ಅನ್ನೋದು ಅಚಿತ್ಯದ್ಭುತ ಶಕ್ತಿ ದೇವರು. ಇದ್ದು ಏನು ಮಾಡದೇ ಇರಬಹುದು, ಅಭಿವ್ಯಕ್ತಿ ಮಾಡದೇ ಇರಬಹುದು, ಅಭಿವ್ಯಕ್ತಿ ಮಾಡದೇ ಇರೋದು. ಅದು ಅರ್ಥ ಆಗದೆ ಒಂದು ವೆಹಿಕಲ್ ನಿಂತಿದೆ, ಎರಡು ಕಾಡಕ್ಕೆ ನಿಂತಿರಬಹುದು, ಕೆಟ್ಟು ನಿಂತಿರ್ಬೋದು, ಸ್ಟಾಪ್ ಮಾಡಿರ್ಬೋದು ಅಷ್ಟೇ. ಆದರೆ ನಮಗೇನು ಅಭ್ಯಾಸ, ಕೆಟ್ಟ ನೋಡಿ ಅಭ್ಯಾಸ, ಇದು ಕೆಟ್ಟೋಗಿದೆ ಅಂತ ಹೇಳ್ಕೊಂಡ್ಬಿಟ್ಟಿರ್ತಾರೆ. ಅದನ್ನೇ ನೋಡಿ ನೋಡಿ ತಲೆ ಕೆಟ್ಟೋಗಿರುತ್ತೆ. ನಿಂತ ತಕ್ಷಣ ಎರಡು ವೆಹಿಕಲ್ ಸುಮ್ಮ ಸುಮ್ಮನೆ ನಿಂತಿರ್ತಾವೆ, ಹೋಗ್ತಾ ಒಂದು ಕಿಲೋಮೀಟರ್ ನಿಂತು ಬಿಡೋದು, ಕೆಲಸತ್ತೆ ಅದು ಸ್ಟಾಪ್ ಅಂತ ಸಿಗ್ನಲ್ ಬಂದು ನಿಂತರು ಕೂಡ ಡೌಟ್ ಕೆಟ್ಟೋಗಿ ನಿಂತೇನೋ ಅಂತ ಹೇಳಿಬಿಟ್ಟು. ಆ ಥರ ಆಗ ಸಂಭವ ಇರ್ತದೆ. ದೇವರಿಗೆ ಅನ್ವಯ ಮಾಡಬಾರ್ದು ಹಾಗೆ. ದೇವರು ಯಾನ್ ಮಾಡಿರ್ತಾನೆ ಯಾವಾಗಲೂ ಅಭಿವ್ಯಕ್ತಿಗೊಳಿಸೋದಿಲ್ವೇ ಹೊರತು ತಾನು ಅಲ್ಲಿ ಇದ್ದೇ ಇರ್ತಾನೆ. ಎಲ್ಲೆಲ್ಲಿ ಅಭಾವ ಅಂತ ಕರಿತೇವೋ ಅಭಿವ್ಯಕ್ತಿ ಅಭಾವ ಅಂತ ತಿಳ್ಕೋಬೇಕು. ಇಲ್ಲದೆ ಹೋದ್ರೆ ಜೀವ ಇರೋದಿಲ್ಲ ಅಂತ ಹೇಳಿದ್ಯಲ್ಲ, ಎಲ್ಲ ಕಡೆ ಇರಲೇಬೇಕು ದೇವರು. ಆದ್ರಿಂದ ದೇವರಿಗೆ ದುಃಖ ಇದೆಯೋ ಇಲ್ಲ, ದೇವರು ಮಹಿಮೆ ಎಲ್ಲ ಕಡೆ ಸರ್ವ ದೇಶು ಕಾಲೇಶು. ಸಏಕ ಪರಮೇಶ್ವರ ಪರಮ ಈಶ್ವರ ಅಗ್ನ 100% ಸಾಮರ್ಥ್ಯ ಇರೋದ್ರಿಂದ ಎಲ್ಲಿದ್ರೂ ದೇವರ ಶಕ್ತಿ ವ್ಯತ್ಯಾಸ ಇಲ್ಲ. ನರಕದಲ್ಲೂ ಆಕಾಶ ಇರುತ್ತಾ ಇಲ್ವೋ? ಎಲ್ಲಿದ್ರೂ ಜೈಲಲ್ಲೂ ಆಕಾಶ ಇರುತ್ತೆ, ಜೈಲಲ್ಲಿ ಆಕಾಶ ಇರುತ್ತೆ, ಆಕಾಶ ಮೇಲಿಗೆ ಆಗತ್ತಾ? ಆಗೋದಿಲ್ಲ. ಆ ರೀತಿ ಹೌದು. ಹೌದು, ಜಡ ಕೂಡ ರೂಪಾಂತರ ಜೀವ ದೇಹ ಇರಬೇಕು. ದೇವರಿಲ್ಲದೆ ಹೋದರೆ ಜಡ ಇರಲಿಕ್ಕಾಗಲ್ಲ. ಮತ್ತೆ ಜಡಕ್ಕೊಂದು ಸ್ಥಿತಿ ಮಾಡಬೇಕು. ಸಿಂಪಲ್ ಅದು ವಾಚ್ ಇದೆ, ಮೇಂಟೆನೆನ್ಸ್ ಮಾಡಿ ಜಡ ಅದು ಮೇಂಟೈನ್ ಮಾಡೋಕೋ ಇಲ್ಲ, ಕೀ ಕೊಡಬೇಕು, ಬ್ಯಾಟ್ರಿ ಹಾಕು, ಎಲ್ಲ ಮಾಡಬೇಕು. ಅದಕ್ಕೆ ಅದು ಊಟ ಇಲ್ಲದೆ ಹೋದ್ರೂ ಕೂಡ ಇವತ್ತು ಮಾಡಬೇಕಲ್ಲ ಮೇಂಟೆನೆನ್ಸ್. ಮತ್ತೆ ನೋಡ್ತಿ ಯಾರೋ ಹೊತ್ಕೊಂಡು ಹೋಗ್ಬಿಡ್ತಾರೆ, ನೋಡ್ ಕತ್ತು ಗೊತ್ತಿರ್ಬೇಕಲ್ಲ. ಆ ರೀತಿಯಲ್ಲಿ ಮೇಂಟೆನೆನ್ಸ್ ಇದೆ, ಜಡಕ್ಕೂ ಮೇಂಟೆನೆನ್ಸ್ ಇದೆ. ದೇವರು ಒಳಗಿದ್ದು ಮೇಂಟೈನ್ ಮಾಡ್ತಾನೆ ಅನ್ನೋದು ಗ್ರೇಟ್ನೆಸ್. ಅದು ಜಡದೊಳಗೆ ಮನೆಯೊಳಗೆ ನಾವಿದ್ದೇವೆ, ಮನೆಯೊಳಗಿದ್ದು ಮನೆ ಮೇಂಟೈನ್ ಮಾಡ್ತಾ ಇಲ್ಲ. ಮನೆಯೊಳಗಿದ್ದನ್ನು ಮೇಂಟೈನ್ ಮಾಡೋಕ್ಕೆ ಬರುತ್ತೆ ನಮಗೆ. ಜಡ ಮನೆ ಅದರೊಳಗಿದ್ದು ಮೇಂಟೈನ್ ಮಾಡ್ತೇವೆ ಇಲ್ಲ. ಅದೇ ರೀತಿ ದೇಹದೊಳಗಿದ್ದು ಪರಮಾತ್ಮ ಮೇಂಟೈನ್ ಮಾಡ್ತಾನೆ. ಜಡದೊಳಗಿದ್ದು ಅತ್ಯಂತ ಬ್ಯಾಕ್ಟೀರಿಯಾ ಮಧ್ಯೆ ಇರ್ತಾನೆ. ಜಡಪ ಎಂಥ ಸೂಕ್ಷ್ಮ ಜಡದಲ್ಲೂ ಕೂಡ ಪರಮಾತ್ಮ ಇರ್ತಾನೆ. ಹಾಂ, ದೇವರಿಲ್ಲದ ಅವ್ರ ಬಾಡಿ ಏನಾಗ್ತೈತೆ, ಹಾಗೆ ಉಳ್ಕೊಂಡ್ಬಿಡ್ತು, ಪ್ಲಾಸ್ಟಿಕ್ ಉಳ್ಕೊಂಡ್ಬಿಡ್ತು. ಯಾಕೆ ಡಿಫಾರ್ಮ್ ಆಗೋದ್ ಕಾರಣ ದೇವ್ರು ಮಾಡಿಸ್ತಾನೆ. ಮತ್ತೆ ದೇವ್ರು ಮಾಡಿಸ್ತಾನೆ. ಮತ್ತೆ ಇದು ಡಿಫಾರ್ಮ್ ಆಗಲಿಕ್ಕೆ ಬರೋದಿಲ್ಲ. ಡಿಫಾರ್ಮ್ ಮಾಸ್ಟರ್ ಪ್ರೊಸೆಸ್ ಕೂಡ ದೇವ್ರು ಮಾಡಿಸೋದೆ. ಇದು ಹೆಣಗಳ ರಾಶಿ ಬಿದ್ದು ಹೋಗ್ತಿತ್ತು ಎಲ್ಲ ಕಡೆಗೇನೆ. ಅರ್ಥ ಆಯ್ತಾ? ಆ ತ್ಯಾಜ್ಯನ ದೇವ್ರು ಹೇಗೆ ಮಾಡ್ತಾನೆ ಎಂಬುದು ಪರಮ ಆಶ್ಚರ್ಯ. ನೋಡಿ ನೋಡ್ತಿರ್ಲಕ್ಕೆ ಏನಾಗ್ತಾ ಹೋಗುತ್ತದೆ, ಗುರ್ತಿಲ್ದಾಗ ಹೋಗ್ಬಿಡುತ್ತೆ. ಆ ರೀತಿ ಮ್ಯಾನೇಜ್ ಮಾಡ್ತಾನೆ ದೇವ್ರ ಮಹಿಮೆ. ಮತ್ತೆ ರೂಪಾಂತರ ಹೊಂದ್ಬಿಡುತ್ತೆ. ರೂಪಾಂತರ ಹೊಂದಿದಾಗ ಅದಕ್ಕೆ ಮೈಲಿಗೆ ಇಲ್ಲ ಇಲ್ಲ ಹೊರಟೋಯ್ತು. ಅರ್ಚ ಗತಿ ಪೂಜನ ಯೋಹು ಕಾ ಗತೋವಿತಿ ಧಾತೋ ರೂ ಗತೋವಿತಿ ಧಾತೋಹೋ. ಈ ರುಕ್ಕಿಗೆ ಇಷ್ಟ ಮಾಡಬೇಕಾದ್ರೆ ರೂ ಗತೋ ಅಂತ ಸ್ವಾರಸ್ಯ ತೋರಿಸ್ಬೇಕಾದ್ರೆ ಋಕ್ ಶಬ್ದನ ಎರಡು ರೀತಿಯಲ್ಲಿ ನಿರ್ವಚನ ಮಾಡಕ್ ಬರುತ್ತೆ ಅಂತ ಹೇಳ್ತಾರೆ. ಒಂದು ಅರ್ಚ ಧಾತುವಿನಿಂದ ಬರುತ್ತೆ, ಒಂದು ರೂ ಧಾತುವಿನಿಂದ ಬರುತ್ತೆ. ಒಂದೇ ಪದ ಯಾವುದನ್ನು ಡೆರೈವ್ ಆಗಿ ನೋಡೋಕೆ ಒಂದೇ ರೀತಿ ಕಾಣುತ್ತೆ, ಡೆರಿವೇಶನ್ ಬೇರೆ ಆಗಿಬಿಟ್ಟಿದೆ. ಅರ್ಚನ ಧಾತುವಿನಿಂದ ಬಂದರೆ ರುಕ್ ಅಂತ ದೇವರಿಗೆ ಹೆಸರು, ಅರ್ಚತೆ ಐತಿ ರುಕ್, ಎಲ್ಲರಿಂದ ಪೂಜಿತನಾಗಿದ್ದಾನೆ ಆದ್ದರಿಂದ ದೇವರಿಗೆ ರುಕ್ ಅಂತ ಕರೀತಾರೆ, ಅರ್ಚ ಧಾತುವಿನಿಂದ ಬಂದಿದೆ. ಇನ್ನೊಂದು ಅರ್ಥ ಏನು, ರುಕ್ ಅಂದ್ರೇನೆ ಬಿಟ್ಟೋಗಿದ್ದಾನೆ, ಅದು ರೂ ಗತವಾದ ಧಾತುವಿನಿಂದ ಬಂದಿದೆ. ಒಂದೇ ಪದನೇ ನಿಷ್ಪನ್ನ ಆಗಿರೋದು ಬೇರೆದಿಲ್ಲ, ಅದು ಎಷ್ಟು ಸೂಕ್ಷ್ಮ ಅದು. ಆದ್ದರಿಂದ ಒಂದೇ ಪದ ಅನೇಕ ರೀತಿಯಲ್ಲಿ ನಿಷ್ಪನ್ನವಾಗುವ ಸಂಭವ ಇದ್ದಾಗ ಅರ್ಥಾಂತರ ಆಗತ್ತಾಗ ನೋಡಿದ್ರೆ ರೂಪ ಒಂದೇ ಅರ್ಥ ಬೇರೆ ಆಯಿತು. ಸರ್ವೇಭ್ಯೋ ಅರ್ಧೇಭ್ಯ ಸ್ಥಾನೇಭ್ಯ ಶರೀರೇಭ್ಯೋ ಗತವಾನಿತಿ ಅರ್ಥರ್ಚಃ. ಅರ್ಥ ದೇಹದಿಂದ ಬೇಕಾದ್ರೆ ಪರಮಾತ್ಮ ಹೋಗಬಲ್ಲ, ಪೂರ್ತಿ ದೇಹದಿಂದ ಹೋಗಬಲ್ಲ, ಒಂದು ಭಾಗದಿಂದ ಆ ಭಾಗದಲ್ಲಿ ಮಾತ್ರ ಹೋಗ್ಬೋದು, ದೇವರು ವಿಶೇಷ ಸಾಮರ್ಥ್ಯ. ಸರ್ವಾಣಿ ಭೂತಾನಿ ಅಪಾದಿ, ಎಲ್ಲ ರೂಪಗಳು ಭೂತ ಪ್ರಾಣಿಗಳು ಪರಮಾತ್ಮ ಪ್ರವೇಶ ಮಾಡಿದ, ತಸ್ಮಾತ್ ಪದಂ ನಾಮ, ಅದಕ್ಕೆ ದೇವರಿಗೆ ಪದ ಅಂತಾನೆ ಹೆಸರಿದೆ, ಪದ ಗತವು ಅಂತೇಳಿ. ಎಲ್ಲ ಪ್ರಾಣಿಗಳ ಒಳಗೆ ಪ್ರವೇಶ ಮಾಡ್ತಾನೆ ಆದ್ದರಿಂದ ಪದಂ, ಪ್ರಾಣಿಗಳನ್ನು ಅಂತ್ಯಕಾಲ ಬಿಟ್ಟೋಗ್ತಾನೆ ಅದನ್ನು ರುಕ್, ರುಕ್ ಅನ್ನೋ ಹೆಸರು, ಪದ ಅನ್ನೋ ಹೆಸರು, ಎಷ್ಟು ಹೆಸರು ದೇವರಿಗಿದೆ, ಪ್ರವೃತ್ತಿ ನಿಮಿತ್ತ ಹೇಗಿದೆ ಹೇಳ್ತಾರೆ. ಇನ್ನು ಕ್ಷರತ್ ಎಂಬುದಕ್ಕೆ ಏನು ಮಾಡಿದರು, ಅಧಿಕವಾಗಿ ಕೊಡ್ತಾನೆ ಅಂತ ಅರ್ಥ ಮಾಡಿಬಿಟ್ರು. ಬೇರೆ ಕಡೆ ಅಕ್ಷರ ಶಬ್ದಕ್ಕೆ ನಾಶ ಇಲ್ಲದ್ದು ಅಂತ ಅರ್ಥ ಮಾಡಿದ್ದಾರೆ, ಇಲ್ಲಿ ಅಕ್ಷರ ಶಬ್ದಕ್ಕೆ ಅತಿಶಯ ಕೊಡುವವನು ಅಂತ ಅರ್ಥ ಮಾಡಿದರು. ಅರೆ ಹೇಗೆ ಮಾಡಿದರೆ ಅಂದರೆ, ಅಧಿಕಂ ಶರತಿ ಇತಿ ಅಕ್ಷರಂ, ವಿತ್ಪತ್ತಿ ನಕ್ಷರತಿ ಇತಿ ಅಕ್ಷರಂ ಮಾಡಿದಾಗ ಅರ್ಥ ಬೇರೆ, ಅಧಿಕಂ ಶರತಿ ಇತಿ ಅಕ್ಷರಂ ಮಾಡಿದಾಗ ಅರ್ಥ ಬೇರೆ. ಕ್ಷರಣಂ ನಾಮ ಸಂತತ ದಾನಂ, ಕ್ಷರಣ ಅಂದರೆ ನಾಶ ಅಂತ ಅರ್ಥ ಬೇರೆ ಇದೆ, ಸಂತತ ದೊಡೋದು ಅಂತ ಇನ್ನೊಂದು ಅರ್ಥ ಇದೆ. ಅದು ಎಲ್ಲಿದೆ ಅಂದರೆ, ಕ್ಷರ ವಿನಾಶ ಸಂತತ ದಾನಯೋರಿತಿ ಧಾತೋಹೋ, ಧರ ಧಾತುನೇ ಬೇರೆ ಇದೆ, ಕ್ಷರ ಅನ್ನೋ ಧಾತುವಿಗೆ ವಿನಾಶ ಅಂತ ಅರ್ಥ ಅಷ್ಟೇ ಅಲ್ಲ, ಸಂತತ ಅನ್ನೋ ಅರ್ಥ ಇದೆ, ಸಂತತ ದಾನ ಅಂತ ಅರ್ಥ ಇದೆ. ಕಂಟಿನ್ಯೂಸ್ ಕೊಡೋ ಶಕ್ತಿ ಯಾರಿಗಿದೆ? ನಮ್ಗೆ ಕಂಟಿನ್ಯೂಸ್ ಕೊಡೋಕ್ಕೆ ಎಲ್ಲ ಕಾರಣಕ್ಕೆ ಸಾಧ್ಯ ಇಲ್ಲ. ಒಂದು ಕಾರಣ ಏನು, ಕೈ ಸೋತೋಗಿ ಬಿಡುತ್ತೆ, ಒಂದು ಪದಾರ್ಥ ಬೋಧೋಗುತ್ತೆ, ಎರಡೆರಡು. ದೇವರಿಗೆ ಎರಡೂ ಇಲ್ಲ, ಆಯಾಸನೂ ಇಲ್ಲ, ಅಕ್ಷಯ ಪರಮಾತ್ಮನಾದ್ರಿಂದಾಗಿನೇ ಸಂತತ ದಾನ ಮಾಡ್ತಾನೆ. ಸಂತತ ದಾನ ಮಾಡೋ ಶಕ್ತಿ ನಮಗಿಲ್ಲ, ಸಂತತ ತಿಂದೋ ಶಕ್ತಿನೂ ನಮಗಿಲ್ಲ. ಮತ್ತು ಏಕಪ್ರ ಬಂದು ಹಾಕಿದ್ರೆ ಬಡಿಸಿದ ಸಿಟ್ಟು ಬರುತ್ತೆ, ಆಮೇಲೆ ಜಾಸ್ತಿ ಅಯ್ಯೋ ದಯವಿಟ್ಟು ಸಾಕು ಮಾಡಿ ಅಂತ ಹೇಳ್ತಾನೆ. ಎರಡು ನಮಗೆ ಎಕ್ಸ್ಟ್ರೀಮ್ಗಳು, ಹಸಿವಿ ತರ್ಕೊಳ್ಳೋಕ್ಕಾಗಲ್ಲ, ಹೊಟ್ಟೆ ತುಂಬ ತಿನ್ನಕ್ಕೂ ಬರೋದಿಲ್ಲ. ಅಗ್ನಿಗೆ ದೃಷ್ಟಾಂತ ಕೊಡ್ತಾರೆ, ಮಹಾಶೇತಕ್ಕಿಂತ ಒಬ್ಬ ರಾಜ ಇರ್ತಾನೆ, ವಿಚಿತ್ರ ಯಜ್ಞ ಮಾಡಿ 12 ವರ್ಷ ನಾನ್ ಸ್ಟಾಪ್ ಯಜ್ಞ ಮಾಡ್ತಾನೆ. ಅಗ್ನಿ ಸುತ್ತ ಸಾಕು ಬರಹ ಸಾಕು ಅಂತ ಹೇಳಿದಂತೆ, ಹಾಕ್ತಾರೆ ಒಂದೇ ಸಮನೆ ಜಜೀರ್ಣ ಆಗೋಯ್ತು ಅಂತ ಅಗ್ನಿಗೆ. ಶ್ವೇತಕ್ಕೆ ರಾಜನ ಕಥೆ ಕಾಂಡವಂತಹನ ಕಾಲಕ್ಕೆ ಪ್ರಸಂಗ ಬರ್ತದೆ. ಯಾತಕ್ಕೆ ಹೇಳ್ತಾರೆ ಅಂದರೆ, ಅಗ್ನಿ ಸುಡ್ತಾನೆ ಅಂತ ಹೆಸರಿದ್ರು ಕೂಡ ಒಳಗೆ ದೇವರು ಶೋಧ ಶಕ್ತಿ ಕಡಿಮೆ ಆದರೆ ಹೋಗಿಬಿಡುತ್ತ. ನಮಗೆ ಅಗ್ನಿ ಇರಬೇಕು ಜೀರ್ಣಕ್ಕೆ, ಅಗ್ನಿ ಜೀರ್ಣ ಆಗ ದೇವರು ಇರಬೇಕು, ವೈಶ್ವಾನರ ಅಹಂ ವೈಶ್ವಾನರೋ ಹುತ್ವ ಇರಬೇಕು ಪರಮಾತ್ಮ. ಇದು ಎಲ್ಲ ದೇವತೆಗಳ ಶಕ್ತಿ ಕೂಡ ಏನಾಗುತ್ತೋ ಅಂತ ವಿಷಯದಲ್ಲಿ ಲಿಮಿಟೆಡ್ ಆಗುತ್ತೆ. ಸಂತತ ದಾನ ದೇವರಿಂದ ಮಾತ್ರ ಸಾಧ್ಯ. ಏವಂ ಋಷಿ ಶಬ್ದೇಶು ಚ ವ್ಯವಹೀಯಮಾನಾನಿ ಸರ್ವಾಣಿ ನಾಮಾನಿ ವಿಷ್ಣೋರೇವ ಮುಖ್ಯತಃ ಕಿಮು ದೇವತಾನಾಮಾನಿ. ಹೀಗೆ ಇಷ್ಟೊತ್ತು ತೋರಿಸಿದ್ದೇನು, ವಿಶ್ವಾಮಿತ್ರ ಅಂದರೆ ನಾರಾಯಣ, ವಸಿಷ್ಠ ಅಂದರೆ ನಾರಾಯಣ, ದುರ್ಸಮದ ನಾರಾಯಣ, ಎಲ್ಲ ಅರ್ಥ ಹೇಳ್ತಾ ಬಂದರು. ಅಂದರೆ ಅವರೇ ನಾರಾಯಣ ಅಲ್ಲ, ಆ ಹೆಸರು ನಾರಾಯಣ ವಾಚಕ ಅಂತ ಹೇಳಿದರು. ಇಷ್ಟೊತ್ತು ಋಷಿ ಶಬ್ದಗಳು ನಾರಾಯಣ ವಾಚಕ ಅಂತ ಹೇಳಿ ಆದಮೇಲೆ ಇನ್ನು ಋಷಿಗಳಿಗಿಂತ ಮೇಲೆ ದೇವತೆಗಳಿದ್ದಾರೆ, ಅವರ ಹೆಸರು ನಾರಾಯಣ ವಾಚಕ ಅಂತ ಹೇಳಬೇಕಾ? ಕೈಮುತ್ಯ ಸಿದ್ಧ ಅಂದರೆ ಯಾವ ಕಡಿಮೆ ಹೆಸರೇ ದೇವರನ್ನು ಹೇಳುತ್ತೆ ಅಂದಮೇಲೆ ದೊಡ್ಡ ಹೆಸರು ಹೇಳಲೇಬೇಕು ಅಂತ ಅಪ್ಪ, ಅದು ಕೈಮುತ್ಯ ನ್ಯಾಯ ಅಂತದ್ರು. ಏವಂ ಋಷಿ ಶಬ್ದೇಶು ಚ ವ್ಯವಹೀಯಮಾನಾನಿ ಸರ್ವಾಣಿ ನಾಮಾನಿ ವಿಷ್ಣೋರೇವ ಮುಖ್ಯತ. ಇದೆಲ್ಲ ತೋರಿಸ್ಲಿಲ್ಲ, ಒಂದು 8 ತೋರಿಸಿದ್ರು ಅಷ್ಟೇ, ಉಳಿದೆಲ್ಲ ಋಷಿ ಹಾಗೆ ಅರ್ಥ ಮಾಡ್ಕೊಡಿ ಅಂತ ಅರ್ಥ. ನಾರ್ಕಾರ ತೋರಿಸಿ ಅಷ್ಟೇ ಋಷಿಗಳ ಹೆಸರುಗಳಲ್ಲ, ಮತ್ತೆ ಉಪಲಕ್ಷಣ. ಈ ರೀತಿ ಇವರು ಎಲ್ಲ ಋಷಿಗಳ ಹೆಸರುಗಳು ಕೂಡ ಅನೇಕ ಅರ್ಥದಲ್ಲಿ ದೇವರನ್ನೇ ಹೇಳುತ್ತೆ ಹೊರತು ಆ ಋಷಿಗಳಿಗೆ ಇಟ್ಟಿದ್ದಷ್ಟೇ. ಈ ಮಾತು ಮಹಾಭಾರತ ಮೋಕ್ಷಧರ್ಮ ಬರೋದನ್ನು ಹೇಳ್ತಾರೆ. ಬ್ರಹ್ಮದೇವ್ ಸೃಷ್ಟಿ ಮಾಡ್ತಾ ಹೋದರು, ಹೆಸರಿಡಬೇಕಲ್ಲ, ಯಾರ ಹೆಸರಿಟ್ಟರು? ದೇವರ ಹೆಸರೇ ಇಟ್ಟುಬಿಟ್ರು, ಎಲ್ಲ ದೇವರ ಹೆಸರು. ವೇದ ಶಬ್ದೇಭ್ಯೇಯವಾದೋ, ನಮ್ಮಪ್ಪನ ಹೆಸರು ಇಡ್ಬೋದು, ಒಬ್ಬರಿಗೆ ಒಬ್ಬೊಬ್ಬ ಅಪ್ಪ ಅಂತ ಇರ್ತಾರೆ, ಒಂದು ಗುಣ ಇರ್ತವೆ ಇಡ್ಬೋದು. ದೇವರಿಗೆ ಅನಂತ ರೂಪ ಅನಂತ ನಾಮ ಎಲ್ಲ ಇಡ್ತಾ ಬಂದುಬಿಟ್ರು. ಸೊ ಎಲ್ಲವೂ ಯಾರ ಹೆಸರಾಯ್ತು? ಈಗ ದೇವರ ಹೆಸರೇ. ಇನ್ನು ಅದ್ವೈತಿಗಳು ಕೂಡ ವೇದ ಪಾರಾಯಣ ಮಾಡಿದ ಮೇಲೆ ಪ್ರತಿಯೊಬ್ಬರು ಈ ಶ್ಲೋಕ ಹೇಳ್ತಾರೆ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ಅನ್ನೋ ಸಂಶಯ. ವೇದ ಪಾರಾಯಣ ಮಾಡಿ ಮುಗಿಸ್ಬೇಕಾದ್ರೆ ಶ್ಲೋಕ ಹೇಳಲೇಬೇಕು, ಗೊತ್ತಾಯ್ತಾ? ಮತ್ತೆ ಗುರುಭ್ಯೋ ನಮಃ ಹರಹ ಓಂ ಅಂತ ಯಾರು ಹೇಳೋದಿಲ್ಲ, ಹರಿ ಓಂ ಅಂತಲೇ ಹೇಳೋದು. ಇವತ್ತು ಶೈವರು ಕೂಡ ಹರಿ ಓಂ ಅಂತಲೇ ಹೇಳಬೇಕು ಹೊರತು ಹರಹ ಓಂ ಅಂತ ಹೇಳೋದಿಲ್ಲ. ಅದೇ ಇದು ಕೃಷ್ಣಾರ್ಪಣ ಅನ್ನಬೇಕು, ಕೆಲವೆಲ್ಲ ಕಾಮನ್ ಅಂದರೆ ಅನ್ನೋ ಇಂಗ್ಲಿ ಏನು, ಎಲ್ಲರೂ ಎಲ್ಲಿ ಹೋಗಬೇಕಾಯ್ತು ಈಗ ಆಕಾಶದ ಬಂದ ನೀರು ಹೇಗೆ ಸಮುದ್ರ ಸೇರಬೇಕು, ವಿಷ್ಣು ಸರ್ವೋತ್ತಮತ್ವ ಹೇಳಲೇಬೇಕು, ಅದನ್ನ ಬಂದಷ್ಟೇ ಬರೋದಿಲ್ಲ. ಅನುಸಂಧಾನ ಅರ್ಥನೇ ಆಗಿಲ್ಲ, ಅರ್ಥ ಆದ್ಮೇಲೆ ಅನುಸಂಧಾನ ಎರಡೂ ಬೇಕು ನಮಗೆ. ಅಂತೀವಿ ಅರ್ಥ ಅನುಸಂಧಾನ ಇರೋದಿಲ್ಲ. ಯಾವ್ದಾ ಹೌದು, ಅದಕ್ಕೇನು ಮಾಡೋಕೆ? ಕೊನೆಗೆ ಹೇಳ್ತಾರೆ ಎಲ್ಲ ವ್ಯಾವಹಾರಿಕ, ಕೊನೆಗೆಲ್ಲ ವ್ಯಾವಹಾರಿಕ ಅಲ್ಲ ಹೇಳಿದ್ದೇನೆ, ಕೊನೆಗೆ ವ್ಯಾವಹಾರಿಕ. ಪೇಪರಲ್ಲಿ ಎಲ್ಲರೂ ಕೂಡ ಯಾರ್ಯಾರು ಉಪನ್ಯಾಸ ಮಾಡಿದಾಗಲೂ ಹೇಳ್ತಿರ್ತಾರೆ ಧರ್ಮವನ್ನು ಪಾಲನೆ ಮಾಡಿ ಅಂತ ಯಾರು ಹೇಳಲೇಬೇಕು. ಗೊತ್ತಾ, ಧರ್ಮ ಪಾಲನೆ ಮಾಡಬೇಡಿ ಅಂತ ಕೋರ್ಟ್ ಪ್ರಕಾರ ಕೇಸ್ ಆಗುತ್ತೆ. ಓಪನ್ ಆಗಿ ಯಾರು ಹೇಳೋಗಿಲ್ಲ ಮಾತುಗಳನ್ನು. ಈ ಕಳ್ಳರು ಕೂಡ ಓಪನ್ ಆಗಿದೆ ಅಂತ ಹೇಳ್ಬೇಕು ಅವ್ರು ಹೇಳ್ಬೇಕಾದ್ರೆ. ಗೊತ್ತಾಯ್ತಾ, ಅದನ್ನು ಕಾನೂನು ಪಾಲನೆ ಮಾಡಬೇಕು, ಹಾಗೆ ಈ ಮಾತು ಉಪಯೋಗಿಸ್ತಾನೆ ಇರಬೇಕು ಅವ್ರು. ಇಲ್ಲವರು ಅಲ್ಲೇನೆ ಇಮ್ಮಿಡಿಯೇಟ್ಲಿ ಅವ್ರ ಮೇಲೆ ಆಕ್ಷನ್ ತಗೋಬೋದು. ಬಾಯಲ್ಲಿ ಹೇಳ್ತಾರೆ, ಫಾಲೋ ಮಾಡದೇ ಇರೋದು ಬೇರೆ, ಬಾಯಲ್ಲಿ ಮಾತ್ರ ಹೇಳಬೇಕಾಗತ್ತೆ. ಅದನ್ನು ಏನಂತ ಕರೆಯ ವ್ಯಾಲ್ಯೂ ಅಂತ ಕರೆಯೋದಿಲ್ಲ, ಅರ್ಥವತ್ತ ಹೇಳಿದ ಮಾತ್ರ ಬರೋದು. ಅರ್ಚಗತಿ ಪೂಜನ ಯೋಹೋ ಮುಂದೆ ಹೇಳ್ತಾರೆ, ಅರ್ಚಗತಿ ಪೂಜನ ಏಬಂ, ಅದಕ್ಕೆಲ್ಲ ಅರ್ಥ ತಿಳಿಸಿ ರುಕ್ ಶಬ್ದ ಅಲ್ಲಿ ನಾಳೆ ದಿವಸ ಅದ್ರ ಮುಂದಿನ ಪಾಕ. ಇವೆಲ್ಲ ಬಂದೃಷ್ಟಿಯಿಂದ ಹೇಳಿಲ್ಲ, ಸಮನ್ವಯ ಅಧ್ಯಾಯಕ್ಕೆ ಬೇಕಾದ ಮಾತುಗಳು ಇದಿಷ್ಟು ಭಾಳ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ ಐತಿರೇಯ ಭಾಷ್ಯದಲ್ಲಿ. ಅದಕ್ಕೆ ಬ್ರಹ್ಮಸೂತ್ರಕ್ಕೂ ಐತಿರೇಯ ಭಾಷ್ಯಕ್ಕೂ ಎಲ್ಲದಕ್ಕೂ ಸಂಬಂಧ ಇದೆ. ಬ್ರಹ್ಮಸೂತ್ರಗಳಿಗೆ ಇನ್ನು ವಿಶೇಷ ಸಂಬಂಧ ಇರೋದ್ರಿಂದ ಆಚಾರ್ಯರಿಗೆ ಬಹಳ ಪ್ರಿಯವಾದ ಉಪನಿಷತ್ತು ಅಂತ ಹೇಳಿದ್ರು. ನಾಳೆ ಪಾಠ ಇರೋದಲ್ಲ, ನಾಡಿದ್ದಿರುತ್ತೆ. ಸರ್ವೇಂದ್ರಿಯ ಎಷ್ಟು ಎಷ್ಟು ಧಾತು, ಬೇರೆ ಬೇರೆ ಧಾತು ಇಷ್ಟು ಒಂದೇ ಪದನೇ ಬೇರೆ ಬೇರೆ ಧಾತುನಿಂದ ಬರ್ಬೋದು ಹೊರಗಡೆ. ಗೊತ್ತಾಯ್ತಾ, ಈ ಅರ್ಥ ನೋಡ್ಕೊಂಡು ಪ್ರಸಂಗ ನೋಡ್ಕೊಂಡು ಯಾವ ಧಾತು ಅಂತ ಹುಡುಕ್ಬೇಕು. ಸರ್ವೇಂದ್ರಿಯ ಪ್ರೇರಕ.